ईश्वरस्य साक्षात् अधीश्वरमियां शरणं रमेशम्। तथेति निर्णयः इदायितु ಅದು ಅರ್ವಾಕ್ ಪ್ರಾಕ್ ಅದಕ್ಕೆಲ್ಲ ಅರ್ಥ ಹೇಳಿ ಕೊನೆಯ ಭಾಗ ಅದು ಭಾಷ್ಯ ಆಯ್ತಲ್ಲ ಟಿಪ್ಪಣಿ ಆಗ್ಬೇಕಿತ್ತಲ್ಲ ಟಿಪ್ಪಣಿ ಆಗಿದೆ ಟಿಪ್ಪಣಿ ಆಗ್ಬೇಕು। ಸ ಏಷ ಮೃತ್ಯುಶ್ಚೈವ ಅಮೃತಂಚ ಇತ್ಯತ್ರೈವ ಉಪಾಸಕೋ ದೇಹತೋ ಮೃತ್ಯುಗ್ರಸ್ತಃ ಸ್ವರೂಪತಃ ತು ಅಮೃತ ಇತಿ ಅನ್ಯಥಾ ಪ್ರತೀತೇ ಹೇ ವ್ಯಾಚಷ್ಟೇ ಸ ಏಷ ಭಗವಾನ್ ಇತಿ ಅದೆಲ್ಲ ಆಗ್ಬೇಕಲ್ಲ। ಅಮೃತಮಿತ್ಯಸ್ಯ ಮೃತಿ ವಿರುದ್ಧ ಜೀವನಕರ ಇತ್ಯರ್ಥಾಂತರಮಃ ಸಯೇವಿ ಸಯೇಷ ಮೃತ್ಯುಃ ಚೈವ ಅಮೃತಂಚ ಇತ್ಯತ್ರ ಏಷಃ ಉಪಾಸಕಃ ದೇಹತಃ ಮೃತ್ಯುಗ್ರಸ್ತಃ ಸ್ವರೂಪತಃ ಅಮೃತಃ ಇತ್ಯನ್ಯಥಾ ಪ್ರತೀತೇ ವ್ಯಾಚಷ್ಟೆ। ಈ ಒಂದು ಉಪನಿಷತ್ತಿನ ಭಾಗ ಜೀವನಿಗೆ ಸಂಬಂಧಪಟ್ಟಿದ್ದು ಅಂತ ಕೆಲವರು ವ್ಯಾಖ್ಯಾನ ಮಾಡೋ ಸಂಭವ ಇದೆ, ಅದು ತಪ್ಪು ಅಂತ ಹೇಳೋದಕ್ಕೆ ಇದು ದೇವರಿಗೆ ಸಂಬಂಧಪಟ್ಟಿತ್ತು। ಸಯೇಷ ಮೃತ್ಯುಃ ಚೈವ ಅಮೃತಂಚ ಸಯೇಷ ಭಗವಾನ್ ಇತಿ ಅಮೃತಮಿತ್ಯಸ್ಯ ಮೃತ ವಿರುದ್ಧ ಜೀವನಕರ ಇತ್ಯರ್ಥಾಂತರಮಃ ಸಯೇವೇತಿ। ಅಮೃತ ಶಬ್ದಕ್ಕೆ ಒಂದರ್ಥ ಏನೋ ಮೋಕ್ಷಪ್ರದ, ಇನ್ನೊಂದರ್ಥ ಏನಂದರೆ ಮೃತಿ ವಿರುದ್ಧ ಜೀವನಕರ, ಮೃತಿಗೆ ವಿರುದ್ಧವಾದಂಥ ರೀತಿಯಲ್ಲಿ ಒಳ್ಳೆಯ ರೀತಿ ಸಂರಕ್ಷಣೆಯನ್ನು ಇನ್ನೂ ಸಂಸಾರದಲ್ಲೂ ಮಾಡ್ತಾನೆ ಮುಕ್ತಿಯಲ್ಲೂ ಮಾಡ್ತಾನೆ। ಎರಡರ್ಥನೂ ಬರೋದಕ್ಕೋಸ್ಕರ ಅಮೃತ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿದರು। ಅರ್ವಾ ಪ್ರಾಕ್ತ ಸದಾ ಗಚ್ಚೇತ್ ಸಯೇಷ ಭಗವಾನ್ ವಿಷ್ಣು ಮೃತ್ಯುರು ಮೋಕ್ಷದಸ್ತಥಾ ಸಯೇವ ಜೀವನಕರ ಯದಾ ಅಪಾನೇನ ಸಂಯುತ ಆ ಅರ್ಥ ಸಯೇವೇತಿ ಮಂತ್ರೇಣ ಏಕಾರ್ಥತ್ವ ಸಿದ್ಧಯೇ ಜೀವನಪ್ರದತ್ವ ಮೃತ್ಯುತ್ವಂಚ ಉಪಪಾದಯತಿ ಯದಪಾನಯನ ಇತ್ಯಾದಿನ। ಮಂತ್ರೇಣ ಏಕಾರ್ಥತ್ವ ಸಿದ್ಧಯೇ ಜೀವನಪ್ರದತ್ವ ಮೃತ್ಯುತ್ವ, ದೇವರಲ್ಲಿ ಏನಿದೆ ಜೀವನಪ್ರದತ್ವ ಅನ್ನೋ ಗುಣ ಇದೆ, ಮೃತ್ಯು ಅನ್ನೋ ಗುಣಕರ ಯದಪಾನೇನ ಇತ್ಯಾದಿನ ಅಲ್ಲೇನಿದೆ ಯದಪಾನೇನ ಸಂಯುತ ಪ್ರಾಣಂ ನಿಯಮಯತಿ ಅಸ್ಮಿನ್ ಶರೀರೇ ಪುರುಷೋತ್ತಮ। ಅಪಾನ ನಾಮಕ ವಾಯುದೇವರೊಂದಿಗೆ ಕೂಡಿಕೊಂಡು ಈ ಶರೀರದಲ್ಲಿ ನಿಯಮನವನ್ನು ಮಾಡ್ತಾರಾದ್ದರಿಂದ ಪ್ರಾಣದೇವರ ಮಹಿಮೆನೂ ಬಂತು, ಪ್ರಾಣದೇವರ ಅಂತರ್ಗತನಾದ ಪರಮಾತ್ಮನ ಮಹಿಮೆನೂ ಬಂತು। ನ ಕೇವಲ ಲಿಂಗಭಂಗ ಲಕ್ಷಣ ಮುಕ್ತಿಪ್ರದ ಕಿಂತು ಮುಕ್ತವು ಜೀವನಪ್ರದಶ್ಚ ಇತಿ, ಪರಮಾತ್ಮ ಬರೀ ಲಿಂಗಭಂಗ ರೂಪವಾದ ಮುಕ್ತಿಯನ್ನಷ್ಟೇ ಕೊಡೋದಿಲ್ಲ, ಮುಕ್ತಿ ಆದಮೇಲೂ ಕೂಡ ಆನಂದದಶ್ಚ ಮುಕ್ತಾನಾಗಿರ್ತಾನಾದ್ದರಿಂದ ಆತನ ಅಮೃತ ಅಮೃತ ಅಂತ ವಿಶೇಷವಾದ ಹೆಸರಿದೆ ಅಂತ ತಿಳಿಸಿದೆ। ಕಿಂತು ಮುಕ್ತವು ಜೀವನಪ್ರದಶ್ಚ ಇತಿ ಭಾವೇನ ಅಮೃತಮಿತ್ತೇ ತತ್ವ್ಯಾಚಷ್ಟೇ ಮುಕ್ತಾನಾಮಪಿ ಇತಿ। ನ ಕೇವಲಂ ಸಂಸಾರಿಣಾಂ ಮುಕ್ತಾನಾಮಪಿ ಇತಿ ವಾ, ಸಂಸಾರಿಗಳಿಗೆ ಮಾತ್ರವಲ್ಲ ಮುಕ್ತಾನಾಮಪಿ ಇತಿ ವಾ, ಮುಕ್ತರಿಗೂ ಕೂಡ ಪರಮಾತ್ಮ ಆನಂದಪ್ರದ ಜೀವನಪ್ರದನಾಗಿದ್ದಾನೆ। ಅವರೇನು ತಿಳ್ಕೊಂಡ್ರು ಮುಕ್ತಿ ಆದಮೇಲೆ ದೇವರು ಹಂಗಿಲ್ಲ ಅಂತ ತಿಳ್ಕೊಂಡ್ರು, ಹಾಗಲ್ಲ, ಮುಕ್ತಿಯಲ್ಲೂ ಕೂಡ ದೇವರ ಹಸಿರನಾಗಿ ಅವನಿಂದ ಸಂರಕ್ಷಿತನಾಗಿಯೇ ಜೀವ ಇರ್ತಾನೆ। ಪ್ರಾಣಾದೇವ ಇದ್ದೇವ ಕಾರೇಣ ತತ್ವದೇವಾನಾಂ ನಿಯಾಮಕತ್ವ ಮಾತ್ರಂ ಜೀವನಂತೂ ಪ್ರಾಣಾದೇವ ಇತಿ ದ್ಯೋತಯತಿ। ಪ್ರಾಣಾದೇವ ಇದ್ದೇವ ಕಾರೇಣ, ಪ್ರಾಣಾದೇವ ಅಂತ ಪದ ಇದೆ, ಪ್ರಾಣಾದೇವ ಹಿ ತತ್ರಾಪಿ ಪ್ರಾಣಾಧಾರೋ ಜನಾರ್ದನಃ। ಪ್ರಾಣಾದೇವ ಇತ್ಯೇವ ಕಾರೇಣ ತತ್ವದೇವಾನಾಂ ನಿಯಾಮಕತ್ವ ಮಾತ್ರಂ ಜೀವನಂತೂ ಪ್ರಾಣಾದೇವ ಇತಿ ದ್ಯೋತಯತಿ। ಮುಕ್ತಿಯಲ್ಲೂ ತತ್ವಮಾನಿ ದೇವತೆಗಳು ಅವರ ನಿಯಾಮಕರಾಗಿರ್ತಾರೆ, ಆದರೆ ಜೀವನ ಪ್ರದತ್ವ ಮತ್ತು ವಾಯುದೇವರಿಗೇನೆ। ತತ್ರ ಮುಕ್ತಾವಪಿ ಜನಾರ್ದನ ಪ್ರಾಣಾಧಾರ ಪ್ರಾಣಸ್ಯ ಪ್ರಾಣಧಾರಕೋ ಜೀವನಕರ ಇತಿ ಯಾವತ್ ಅಪಾಂಗ್ ಪ್ರಾಂಗೇತಿ ಮಂತ್ರಪಾದಂ ವ್ಯಾಚಷ್ಟೇ ಅರ್ವಾತ್ ಪ್ರಾಕ್ಯಿತಿ। ತತ್ರ ಅಪಾಂಗ್ ಪ್ರಾಂಕ್ ಇತ್ಯಸ್ಯ ಅರ್ಥ ಅರ್ವಾಕ್ ಪ್ರಾಕ್ಚ ಇತಿ, ಅಪಾಂಗ ಅಂತ ಒಂದು ಪದ ಪ್ರಾಂಗ್ ಅಂತ ಒಂದು ಪದ ಇದೆ, ಅವಕ್ಕೆ ಅರ್ಥ ಹೇಳ್ತಾರೆ ಅರ್ವಾಕ್ ಪ್ರಾಕ್ಚ ಸದಾ ಗಚ್ಚೇತ್ ವಾಯುರ್ ಆನಂದ ರೂಪಿಣ। ಅರ್ವಾಕ್ ಮತ್ತು ಪ್ರಾಕ್ ಮೇಲೆ ಕೆಳಗೆ ಎಲ್ಲ ಸಹ ದೇವರು ವಾಯುದೇವರು ನಮ್ಮ ದೇಹದೊಳಗೆ ಸಂಚಾರ ಮಾಡಿಕೊಂಡಿರ್ತಾರೆ। ಸಾರ್ವಕಾಲಿಕೋ ಲಡಿತಿ ಭಾವೇನ ಸದಾ ಗಚ್ಚೇದ್ ಇತ್ಯುಕ್ತಂ, ಲಟ್ಲಕಾರಕ್ಕೆ ಸಾರ್ವಕಾಲಿಕವಾದ ಅರ್ಥ ಇದೆ। ಸಾಮಾನ್ಯವಾಗಿ ಲಟ್ ಶಬ್ದಕ್ಕೆ ಲಟ್ಲಕಾರಕ್ಕೆ ಅಂತ ಅರ್ಥ ಅಂದರೆ ವರ್ತಮಾನೇ ಲಟ್ ಅಂತೇಳಿ ವರ್ತಮಾನ ಕಾಲ ಹೇಳೋದು, ಆದರೆ ಇನ್ನೊಂದು ಅರ್ಥ ಏನಿದೆ ಅದಕ್ಕೆ ಸಾರ್ವಕಾಲಿಕತ್ವ ಆಲ್ವೇಸ್ ಎಂಬ ಅರ್ಥ ಬರುತ್ತೆ। ಹಿಂದೆ ಹೇಳಿದೆ ಸನ್ ರೈಸಸ್ ಅಂತಿದೆ, ಹೀ ಕಮ್ಸ್ ಎಂಬುದೇನದು, ಹೀ ಕಮ್ಸ್ ಅಂದ್ರೆ ಏನದು ವರ್ತಮಾನ ಕಾಲ, ರೈಸಸ್ ಅಂದ್ರೆ ಏನು ವರ್ತಮಾನ ಕಾಲ, ಸನ್ ರೈಸಸ್ ಅನ್ನೋದೇನದು ಆಲ್ವೇಸ್ ರೈಸಸ್, ಸನ್ ರೈಸಸ್ ಇನ್ ದಿ ಈಸ್ಟ್ ಅಂದ್ರೆ ಟುಡೇ ರೈಸಸ್ ಇನ್ ದಿ ಈಸ್ಟ್, ಟುಮಾರೋ ಇಮರೇಜ್ ಎನಿವೇರ್ ಅಂತ ಅರ್ಥ ಅಲ್ಲ. ಆಲ್ವೇಸ್ ರೈಸಸ್ ಇನ್ ದಿ ಈಸ್ಟ್ ಆಲ್ವೇಸ್ ಎಂಬ ಅರ್ಥ ಬರು, ಸಾರ್ವಕಾಲಿಕ ಅಂತ ಅರ್ಥ. ಲಟ್ಲಕಾರಕ್ಕೆ ಅಲ್ಲ, ಎಲ್ಲ ಭಾಷೆಯಲ್ಲೂ ಹಾಗೇನೆ. ಸೂರ್ಯ ಹುಟ್ಟುತ್ತಾನೆ, ಗೊತ್ತಾಯ್ತಾ, ಹುಟ್ಟುತ್ತಾನೆ, ಹುಟ್ಟಿದ್ದ ಅಂಬದಿಲ್ಲ, ಹುಟ್ಟುವಲ್ಲಿದ್ದಾನೆ ಹುಟ್ಟುತ್ತಾನೆ ಅಂದ್ರೆ ಹುಟ್ಟುತ್ತಾನೆ ಎಂಬ ವರ್ತಮಾನ ಕಾಲಕ್ಕೆ ಏನಂತ ಅರ್ಥ, ಎಲ್ಲ ಕಾಲಕ್ಕೂ ಅಂತ ಅರ್ಥ. ಅದು ಎಲ್ಲ ಭಾಷೆಯಲ್ಲೂ ಕೂಡ ಲಟ್ಲಕಾರಕ್ಕೆ ಅಂದ್ರೆ ವರ್ತಮಾನ ಕಾಲಕ್ಕೆ ಏನಂತ ಅರ್ಥ ಇದೆ, ಸಾರ್ವಕಾಲಿಕ ಎಂಬ ಅರ್ಥನೂ ಇದೆ. ಇಲ್ಲೂ ಹಾಗೇನೆ, ವಾಯುದೇವರು ಸಂಚಾರ ಮಾಡ್ತಾರೆ ಅಂದ್ರೆ ಬರೀ ಸಂಸಾರಾವಸ್ಥೆಯಲ್ಲ, ಮುಕ್ತಿಯಲ್ಲೂ ಕೂಡ ಇದ್ದಾರೆ ಅಂತ ಹೇಳೋದಕ್ಕೋಸ್ಕರ ಆ ಪದ ಬಂದಿದೆ. ಅಪಾಂಗ್ ಅಪಾನಃ, ಅಪಾಂಗ್ ಅಂದ್ರೆ ಅಪಾನ, ಪ್ರಾಂಗ್ ಅಂದ್ರೆ ಪ್ರಾಣ. ಇತ್ಯರ್ಥಾಂತರಂ ಅಭಿಪ್ರೇತ್ಯ ತಯೋ ಪ್ರತಿಪದಂ ವ್ಯಾಚಷ್ಟೆ ವಾಯುರಿತಿ ಸ್ವಧಯಾ ಗೃಭೀತ ಅಂತಿದೆ. ಸ್ವತಃ ಅಂದ್ರೆ ಆನಂದ ರೂಪನಾದ ಶ್ರೀಹರಿ, ಗೃಭೀತ ಅಂದ್ರೆ ಗೃಹೀತ ಅಂತ ಅರ್ಥ. ಅವನ್ ಆನಂದ ರೂಪಮೇ ಆನಂದ ರೂಪಿಣ ಇತಿ ಅಪಾನೇನ ಹಿ ಅಯಂ ಯತಃ ಪ್ರಾಣೋ ನ ಪರಾಂಗ್ ಭವತಿ ಇತ್ಯಸ್ಯ ಅರ್ಥಮಾಹ ಪ್ರಾಣೋ ಅಪಾನ ಇತ್ಯಾದಿ ಏತೇನ ಅಪಾನೇನ ಇತಿ ಸಹಯೋಗೇ ತೃತೀಯ. ಅಪಾನೇನ ಸಹ ಅಂತ ಅರ್ಥ, ಸ್ವಪಾನೇನ ಸಹ ಅಂತ ಸೇರಿಸಿಕೊಂಡ್ರೆ ಸಹಯೋಗ, ಜೊತೆಯಾಗಿರ್ತಾರೆ. ಸ್ವಧಯ ಇತ್ಯ ಅನುವೃತ್ತರು ಅನುವೃತ್ತಸ್ಯ ಯತಃ ಇತ್ಯನೇನ ಸಂಬಂಧ. ಸ್ವಧಯ ಅಂತ ಪದನ ಯತಃ ಅಂತ ಸೇರಿಸ್ಕೋಬೇಕು, ಯತಃ ಸ್ವಧಯ ಆನಂದ ರೂಪಿಣ ಹರಿಯ ಹರಿಣ ಸಹ ಅಂತ ಅನ್ವಯ. ಸಸ್ಯ ಚ ನೀತ ಇತ್ಯರ್ಥ, ವಾಯುದೇವರು ಶ್ರೀಹರಿ ವಾಯುದೇವರೊಂದಿಗೆ ಅಂತ ಹೇಳಿದ್ರಿಂದ ಹರಿ ಪ್ರಧಾನ, ವಾಯುದೇವರು ಅಪ್ರಧಾನ. ಸಹಯೋಗೆ ಸಹಯುಕ್ತೆ ಅಪ್ರಧಾನೆ ಅಂತ ಒಂದು ಸೂತ್ರ. ತಂದೆಯ ಮಗನೊಂದಿಗೆ ತಂದೆ ಬಂದ, ಯಾರು ಪ್ರಧಾನ ಅಲ್ಲಿ? ತಂದೆ ಪ್ರಧಾನ. ಮಗನೊಂದಿಗೆ ಯಾವುದು ಸಹ ಅಂತ ಯಾವುದ್ರ ಜೊತೆಗೆ ಇದೆ ಅದು ಸೆಕೆಂಡರಿ, ಯಾವುದು ಪ್ರಥಮದಲ್ಲಿ ಇದೆಯೋ ಅದು ಏನದು ಪ್ರಧಾನ. ಆದ್ದರಿಂದ ನಾರಾಯಣ ಪ್ರಧಾನ, ವಾಯುದೇವರು ಅಪ್ರಧಾನ, ಇಬ್ಬರು ಜೊತೆಗಿದ್ದಾರೆ ಪ್ರಧಾನ ಪರಮಾತ್ಮ. ಯಸ್ಪಾದಿತ್ಯ ಅಸ ಅಮರ್ತ್ಯ ಇತಿ, ಅಮರ್ತ್ಯೋ ಮರ್ತ್ಯ ನಾಮ ಯೋನಿ ಇತ್ಯಾದಿ ವ್ಯಾಚಷ್ಟೆ ಅಮರ್ತ್ಯ ಇತಿ. ಮರ್ತ್ಯ ಅಂದರೆ ಮರಣಶೀಲ, ಅಮರ್ತ್ಯ ಅಂದರೆ ಮರಣರಹಿತನಾದವನು. ದೇಹೈಸ್ಸಹ ಸ್ಥಿತೋಪಿ ವಾಯು ತತ್ಪ್ರಸಾದೇನ ಅಭಿಮಾನಶೂನ್ಯತ್ವಾದ ಅಮರ್ತ್ಯ ಇತ್ಯರ್ಥ. ಮರ್ತ್ಯರಾದ ನಮ್ಮ ಜೊತೆಗೆ ನಮ್ಮ ದೇಹದೊಳಗಿದ್ದರೂ ಕೂಡ ವಾಯುದೇವರಿಗೇನಿಲ್ಲ, ನಮ್ಮಂತೆ ಮರ್ತ್ಯತ್ವ ಇಲ್ಲ. ಅದಕ್ಕೆ ಪರಮಾತ್ಮನ ಪರಮಾನುಗ್ರಹ ಇದೆ ಒಂದು. ಅದರಿಂದಾಗಿ ಏನು ಬಿಟ್ಟಿದ್ದಾರೆ ಅವರು, ಅಭಿಮಾನ ಬಿಟ್ಟಿರೋದ್ರಿಂದ ಅವರಿಗೆ ಮರ್ತ್ಯತ್ವ ಬರೋದಿಲ್ಲ. ಇತ್ಯರ್ಥ ಅನೇನ ಮಂತ್ರೇಣ ಸ್ವಧಯ ಗೃಭೀತ ಇತ್ಯೇತತ್ ಅಮರ್ತ್ಯೋ ಮರ್ತ್ಯೇನ ಇತ್ಯತ್ರ ಅಪಿ ಸಂಪದ್ಯತೆ ಇತಿ ಭಾವೇನ ಉಪನಿಷತ್ ಏತೇನ ಹಿ ಇತ್ಯುಕ್ತಮಿತ್ಯುಕ್ತಂ ಭವತಿ. ಹಿಂದೆ ಹೇಗೆ ಸ್ವಧಯ ಸಹ ಅಂತ ಅರ್ಥ ಮಾಡಿಕೊಂಡ್ರು, ಹಾಗೆ ಇಲ್ಲೂ ಕೂಡ ದೇವರ ಜೊತೆಗಿದ್ದೇ ಅವರು ಹಾಗಿದ್ದಾರೆ ಅಂತ ಅರ್ಥ ಮಾಡ್ಕೋಬೇಕು. ತಾ ಶಶ್ವಂತ ಇತ್ತೇತತ್ ವಾಯೋರಮೃತತ್ವೇ ಕೈಮುತ್ಯ ನ್ಯಾಯ ಪರಮಿತಿ ಭಾವೇನ ವ್ಯಾಚಷ್ಟೆ ಅನಿತ್ಯಾಪೀತಿ. ತಾ ಶಶ್ವಂತ ಶಾಶ್ವತ ಇರತಕ್ಕಂಥವ್ರು, ತೈ ಮೋಕ್ಷಾಯೋಗ ಇತ್ಯತೋ ವಿಷೂಚೀನ ಇತ್ಯಾದಿ ಲಬ್ಧಂ ಸಮಾಧಾನಮಾಹ ಆವಿಮೋಕ್ಷತಃ ಪ್ರಳಯ ಅಭಾವಾತ್ ಕಥಮೇತಿತ್ಯಭುಕ್ತಂ ಸ್ಥೂಲ ಸೂಕ್ಷ್ಮೇತಿ ವಿಷೂಚೇನ ಇತ್ಯೇತದ್ವ್ಯಾಚಷ್ಟೆ ನಾನಾ ಇತಿ ನಾನಾಗಮ್ಯೌ ಇತ್ಯರ್ಥ. ತದ್ವಿರುಣೋತಿ ವಾಯುರಿತಿ. ಪಂಚತ್ವಂ, ಪಂಚತ್ವವನ್ನು ಹೊಂತಾರೆ ಅಂದ್ರೇನು? ಪಂಚಭೂತ ಲಕ್ಷಣ ಕಾರಣಾತ್ಮಕತ್ವಂ, ಪಂಚಭೂತಗಳು ಕಾರಣವಾಗಿರೋದ್ರಿಂದ ಪಂಚತ್ವ ಹೊಂದೋದು ಅಂದರೆ ಪಂಚಭೂತಗಳಲ್ಲೇ ಲಯ ಹೊಂದೋದು ದೇಹಕ್ಕೆ. ನಾನು ತದ್ದೇಹಸ್ಯ ಸತ್ವಗುಣ ಕಾರ್ಯತ್ವಾತ್ ಕಥಂ ಭೌತಿಕತ್ವಮಿತಿ ಚೇತ್ ಭೌತಿಕೇನ ತು ಸತ್ವೇನ ಗೂಢಂ ಬ್ರಹ್ಮಣ ಆಂಡಜಮಿತಿ ತೃತೀಯ ಸ್ಕಂದ ತಾತ್ಪರ್ಯೋಕ್ತ ರೀತ್ಯ ಅಭ್ಯಸ್ಸಂಭೂತ ಪೃಥಿವ್ಯೈರಸಾಚ್ಯ ಇತ್ಯಾದಿ ಶ್ರುತ್ಯುಕ್ತ ರೀತ್ಯ ಚ ಅಂಡಜ ರೂಪ ವಿವಕ್ಷಯ ಏವ ಮುಕ್ತಿ ಸಂಭವಾತ್. ಅಲ್ಲಿ ಬರೀ ಇದಿಲ್ಲ, ತನು ತದ್ದೇಹಸ್ಯ ಸತ್ವಗುಣಾತ್ಮಕ ಗುಣಕಾರ್ಯತ್ವಾತ್ ಕಥಂ ಭೌತಿಕತ್ವಂ, ವಾಯುದೇವರ ದೇಹ ಮುಖ್ಯವಾಗಿ ಸತ್ವಗುಣದಿಂದ ಮಾಡಲ್ಪಟ್ಟಿರೋದ್ರಿಂದ ಭೌತಿಕ ಅಂತ ಅತಿಕ್ಕೆ. ಭೂತ ಅಂದ್ರೆ ಏನು? ಪಂಚಭೂತಗಳಿಂದ ಮಾಡಿದಾಗ ಭೌತಿಕ, ಅದು ಪ್ರಕೃತಿಯಿಂದ ಮಾಡಿದಾಗ ಪ್ರಾಕೃತ. ಪ್ರಾಕೃತ ಅಂಬೋದು ಹೈಯರ್ ಸ್ಟೇಜು, ಪಂಚಭೂತ ಅಂಬೋದು ಮುಂದೆ ಕವರ್ ಕವರ್ ಆಗ್ತಾ ಬಂದಿರೋದು. ಅದು ವಾಯುದೇವರದ್ದು ಭೌತಿಕ ಅಲ್ಲ, ಏನು ಪ್ರಾಕೃತ. ಅದರಲ್ಲಿ ವ್ಯತ್ಯಾಸ ಇದೆಯಲ್ಲ ಅಂದ್ರೆ ವ್ಯತ್ಯಾಸ ಇದೆ. ಭೌತಿಕ ಏನದು ಸತ್ವೇನ, ಇಲ್ಲಿ ಭೌತಿಕ ಅನ್ನೋ ಶಬ್ದಕ್ಕೆ ಭೂತಗಳು ಅಡಿರತಕ್ಕಂಥ ಸತ್ವಗುಣ ಅಂತ ಅರ್ಥನೇ ಹೊರತು ಏನಲ್ಲ. ನಮ್ಮಂತೆ ಪಂಚಭೂತಗಳ ಶರೀರ ಬೇರೆ, ಪ್ರಾಕೃತ ಶರೀರ ಬೇರೆ. ಸರಿ ಅರ್ಥ ತಿಳ್ಕೊಂಡಿರ್ಬೇಕು. ಪಂಚಭೂತಗಳು ಯಾವಾಗ ಬರುತ್ತೆ? ಲೋಯರ್ ಸ್ಟೇಜಲ್ಲಿ ಬರುತ್ತೆ. ಮತ್ತು ಮೊದಲು ಪ್ರಕೃತಿ, ಅದಕ್ಕೆ ಸತ್ವಾದಿ ಗುಣಗಳು. ಅದರಿಂದ ಮಹತ್ತತ್ವ, ಆಮೇಲೆ ಅಹಂಕಾರ ತತ್ವ. ಇಲ್ಲಿ ಸೃಷ್ಟಿಯಾಗೋ ಕ್ರಮ ಇದೆ. ಭೌತಿಕ ಆಗ್ಬೇಕಾದ್ರೆ ಲೋಯರ್ ಸ್ಟೇಜಲ್ಲಿ ಭೂತನ ಸೇರ್ಕೊಂಡ್ಬಿಡುತ್ತೆ ಅವನಿಗೆ, ಅರ್ಥ ಆಯ್ತಾ? ಆದ್ರೆ ಹೈಯರ್ ಸ್ಟೇಜಲ್ಲಿ ಏನಾಗಿದೆ? ಪ್ರಾಕೃತ, ಇನ್ನು ಭೂತಗಳು ಬಂದಿಲ್ಲ. ಆದ್ದರಿಂದ ಬೇರೆ ಕ್ವಾಲಿಟಿ ಬೇರೆ ಆಗಿಬಿಡುತ್ತೆ. ಕ್ವಾಲಿಟಿ ಬೇರೆ ಆಗೋದ್ರಿಂದ ಭೌತಿಕ ಪ್ರಾಕೃತ ಅನ್ನೋದು ವ್ಯತ್ಯಾಸ ಇದೆ, ಸರಿಯಾಗಿ ತಿಳ್ಕೊಂಡಿರಬೇಕು. ಅಲ್ಲ ಅಲ್ಲ ಅಲ್ಲ, ಇಬ್ಬರದ್ದು ಫಿಸಿಕಲ್ ಆದರೂ ಕೂಡ ಭೌತಿಕ ಅಂಬೋದು ಏನಾಯ್ತು ಅಂದರೆ, ಈಗ ಇನ್ನೂ ಹೇಳೋದಾದರೆ ಇವ ಬೇಡ ಸ್ಟೇಜ್ ಇದೆ, ಈ ಸಾರ ಆಗಿಬಿಟ್ಟಿದೆ. ಸಾರ ಆಗೋತ್ತು ಏನೇನು ಸೇರ್ಕೊಂಡ್ಬಿಟ್ಟಿದೆ ಅದರಲ್ಲಿ ಈಗಾಗಲೇ? ಹುಡಿ ಹುಣಸೆಹಣ್ಣು ಎಲ್ಲ ಸೇರ್ಕೊಂಡ್ಬಿಟ್ಟಿದೆ. ಬೇಡ ಸ್ಟೇಜಲ್ಲಿ ಅದಿಲ್ಲ, ಅಕ್ಕಿ ಸ್ಟೇಜಲ್ಲಿ ಅದರಲ್ಲಿಲ್ಲ. ಆ ಟೈಪು ಹೈಯರ್ ಸ್ಟೇಜಲ್ಲಿಂದ ಪ್ರೊಟೆಕ್ಷನ್ ಜಾಸ್ತಿ ಆಯ್ತಾಗ. ಈ ಸಾರಿ ಸ್ಟೇಜಲ್ಲಿ ಬಂದಾಗ ಬೇಗ ಅಳಿಸಿ ಹೋಗುತ್ತೆ, ಬೇಡ ಸ್ಟೇಜಲ್ಲೇ ವರ್ಷಗಟ್ಟಲೆ ಇರುತ್ತೆ. ಸೊ ಕ್ವಾಲಿಟಿ ವೇರಿ ಆಯ್ತು. ಈಗ ಸೊ ಪಂಚಭೂತಗಳು ಮಿಕ್ಸ್ ಆಗೋತ್ತಿಗೆ ಏನಾಗುತ್ತಾಗ ದೇಹ ನಮ್ಮದೆಲ್ಲ ಏನು ಪಂಚಭೂತಗಳಿಂದ ಸೇರಿದ ದೇಹ, ಆದ್ದರಿಂದಾಗಿನೆ ಇದರ ಕ್ವಾಲಿಟಿ ತುಂಬ ಲೋ ಕ್ವಾಲಿಟಿ ಇದೆ. ಹೆಚ್ಚು ಲೈಫ್ ಇರೋದಿಲ್ಲ. ಸಾರಿಗೆ ಎಷ್ಟು ಲೈಫ್ ಇರುತ್ತೆ? ಅಲ್ಲಿ 3 ತಾಸು ಇಲ್ಲ 100 ವರ್ಷ ಅಷ್ಟೇ. ಪ್ರಾಕೃತಕ್ಕೆ ಆಗಲ್ಲ, ತುಂಬ ಜಾಸ್ತಿ ಬೆಳೆಗಳು ವರ್ಷಗಟ್ಟಲೆ ಇರೋ ಹಾಗೆ ದೇವತೆಗಳ ದೇಹಕ್ಕೆ ತುಂಬ ಲಾಂಗಿವಿಟಿ ಭಾರಿ ಜಾಸ್ತಿ. ತಿಳಿತಾ? ವಾಯುದೇವರು ಇನ್ನೂ ಮೇಲೆ ಇದ್ದಾರೆ, ಅವ್ರಿಗೆ ಅದು ಮಹತ್ತತ್ವ. ಅದರಿಂದ ಅವರ ದೇಹ ಎಷ್ಟಿರುತ್ತೋ ಬ್ರಹ್ಮದೇವರದು, ಬರೀ ಸತ್ವಗಳು ಭೂತ ಪಂಚಭೂತಗಳು ಮಿಕ್ಸ್ ಆಗಿಲ್ಲ ಅದರೊಳಗೆ. ಆದ್ದರಿಂದ ಇಡೀ ಕಲ್ಪ ಎಷ್ಟದು ಪರಾಕಾಲವರೆಗೂ ಇರುತ್ತೆ ಅವ್ರ ದೇಹ. ತೇಜೋಮಯ ಶರೀರದಲ್ಲೂ ಕೂಡ ತೇಜೋಮಯ ಅಂತ ಹೇಳಿದರೆ ಆಗ್ಬೇಕು, ಏನಾಗ್ಬೇಕು ಫಸ್ಟ್? ಅದು ನಮ್ಮಲ್ಲೂ ತೇಜಸ್ಸಿದೆ. ಅಲ್ಲ ಅಲ್ಲ, ದೇವತೆಗಳ ಶರೀರ ತೇಜೋಮಯ, ಅದಕ್ಕಿಂತ ಮೇಲಿಂದ ಬ್ರಹ್ಮದೇವರದು, ಯಾತಕ್ಕೆ ಬ್ರಹ್ಮವಾಯುಗಳದು, ಅದಕ್ಕಿಂತ ಮುಂಚೆ ಬಂದಿರೋದು ಅವರು. ಅರ್ಥ ಆಯ್ತಾ? ಓ, ಆ ಕಾಲದಲ್ಲಿ ನಿಮ್ಮ ಯಾವಾಗ ಜಾಯಿನ್ ಆದರೆ 1919 ಜಾಯಿನ್ ಆದರೆ ಅಂತ ಹೇಳಿದರೆ ಆಗೋ ಹಾಗೆ, ಇನ್ನೂ ಹಿಂದಿಂದ. ಆದ್ದರಿಂದ ಅವ್ರ ದೇಹ ಇನ್ನೂ ಒಳ್ಳೆಯದು. ದೇವತೆಗಳದು ತೈಜಸ, ಅವ್ರ ಮೇಲಿರೋದು ಇನ್ನೂ ಮೇಲಿದೆ ವಾಯುದೇವರ ದೇಹ. ಅದರ ಕ್ವಾಲಿಟಿ ಇನ್ನೂ ಜಾಸ್ತಿ, ದೇವತೆಗಳ ಆಯುಷ್ಯಕ್ಕಿಂತ ವಾಯುಗಳ ಆಯುಷ್ಯ ವಾಯುದೇವರ ಆತ ಯಾತಕ್ಕೆ ಜಾಸ್ತಿ ಅಂದರೆ ಇನ್ನೂ ಹೈಯರ್ ಲೆವೆಲಲ್ಲಿ ಮಾಡಿರೋದು. ಈ ಸಲ ಅರ್ಥ ಮಾಡಿಕೊಂಡ್ರೆ ಆ ಗುಣ ಏನಂತ ಗೊತ್ತಾಗುತ್ತೆ. ಹೌದೌದು. ಉದಾಹರಣೆಗೆ ಗಂಗಾ ನದಿ ಅಲಕನಂದ ಇದೆ, ಈಗ ಅದು ಭಾರಿ ಪ್ಯೂರ್, ಯಾಕೆ ಬರೀ ಗಂಗಾ ನದಿನೇ. ಮುಂದೆ ಪ್ರಯಾಗ ಯಮುನಾ ನದಿ ಸೇರ್ಕೊಂಡ್ಬಿಡ್ತಾಗಲೇ ಏನಾಗ್ತಾ ಬಂತಾಗಲೇ ಸ್ವಲ್ಪ ಡೈಲ್ಯೂಟ್ ಆದಾಗಾಯ್ತು. ಯಾಕೆ ಮುಂದೆ ಹೋಗ್ತಾ 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 ಇನ್ನೂ ಅನೇಕ ನದಿ ಸೇರ್ತಾ ಬರುತ್ತೆ ಹಾಗೆ. ಆದರೆ ಅಲ್ಲಿ ಗಂಗಾ ಪ್ಯೂರಿಟಿ ಎಷ್ಟಿದೆ ಅಷ್ಟಿರೋಕ್ಕೆ ಸಾಧ್ಯ ಇಲ್ಲ, ಯಾತಕ್ಕೆ ಬೇರೆ ಮಿಕ್ಸ್ ಆಗಿಬಿಟ್ಟಿದೆ ಈಗಾಗಲೇ. ಗಂಗಾ ಹೌದು ಅಲ್ಲ ಅಂತಲ್ಲ, ಪ್ರಾಕೃತನೇ. ಆದರೆ ಸ್ಟೇಜ್ ಇನ್ನೂ ಜಾಸ್ತಿ ಆಗೋದ್ರಿಂದ ಹರಿದ್ವಾರದಲ್ಲಿ ಸಾಮಾನ್ಯ ಕಾಶಿಯಲ್ಲಿ ನೀರು ತುಂಬ್ಕೊಂಬರೋದಿಲ್ಲ. ಎಲ್ಲಿ ತುಂಬ್ಕೊಂಬರ್ತಾರೆ ಗಂಗಾನ? ಹರಿದ್ವಾರದಲ್ಲಿ ತುಂಬ್ಕೊಂಬರ್ತಾರೆ. ಕಾಶಿಯಲ್ಲಿ ತುಂಬ್ಕೊಂಬಿದ್ರೆ ಅದು ಅಷ್ಟು ಕೆಟ್ಟೋಗಿರುತ್ತೆ ಅದು ಹಾಕಿಬಿಟ್ಟು. ಹರಿದ್ವಾರದಲ್ಲಿ ಅದು ಇನ್ನೂ ಜಸ್ಟ್ ಟಚ್ ಆಗಿರುತ್ತೆ ಭೂಮಿಗೆ, ಭಾಳ ಪ್ಯೂರ್ ಸ್ಟೇಜಲ್ಲಿ ಇರುತ್ತೆ. ಹೇಳಿದ್ದಲ್ಲ, ಭೌತಿಕ ಅಂಬೋದು ಲೋಯರ್ ಸ್ಟೇಜ್, ಅಪ್ರಾಕೃತ ಅಂಬೋದು ಪ್ರಕೃತಿಯಿಂದ ಟೋಟಲಿ ಡಿಫರೆಂಟ್. ಪ್ರಕೃತಿ ಸಂಬಂಧಪಟ್ಟೇ ಇಲ್ಲ. ಲಕ್ಷ್ಮೀನಾರಾಯಣರ ದೇಹ ಮಾತ್ರ ಏನದು ಅಪ್ರಾಕೃತ, ಪ್ರಕೃತಿ ಟಚ್ಚೇ ಇಲ್ಲ. ಬ್ರಹ್ಮವಾಯುಗಳದ್ದು ಪ್ರಕೃತಿ ಪ್ರಾಕೃತ ಹೌದು, ಅದೇನಲ್ಲ ಅದು ಈ ಪಂಚಭೌತಿಕ ಅಲ್ಲ. ಪ್ರಾಕೃತ ಒಪ್ಪಬೇಕು, ಪಂಚಭೌತಿಕ ಅಲ್ಲ. ನಮ್ಮದು ಪಂಚಭೌತಿಕ, ಪ್ರಾಕೃತ ಎಲ್ಲ ಆಗೋಗ್ಬಿಟ್ಟಿದೆ. ಆದ್ದರಿಂದ ಪೂರ್ತಿ ಮಿಕ್ಸ್ ಆಗಿರೋದು. ಏನ ಏನ ಅದಕ್ಕೇನೆ ಯಾವಾಗಲೂ ಹಸಿ ಪದಾರ್ಥ ತಿಂತಾರಲ್ಲ, ಅವ ಇದು ಜಾಸ್ತಿ ಆರೋಗ್ಯ ಇತ್ತೆ. ಯಾತಕ್ಕೆ ಜಾಸ್ತಿ ಅಂದರೆ ಬೇರೆ ಯಾವುದು ಮಿಕ್ಸ್ ಆಗಿಲ್ಲ, ಹೆಚ್ಚು ಕಡಿಮೆ ಕ್ವಾಂಟಿಟಿ ಮಿಕ್ಸ್ ಆದಾಗ ಆಗತ್ತಂತೆ ಲೈಫ್ ಜಾಸ್ತಿ ಆಗುತ್ತೆ. ಹಸಿ ಪದಾರ್ಥ ಜಾಸ್ತಿ ಹೊತ್ತಿರುತ್ತೆ, ಬೇಯಿಸಿದ ಪದಾರ್ಥ ಕಡಿಮೆ ಹೊತ್ತಿರುತ್ತೆ. ಅರ್ಥ ಆಯ್ತಾ? ಹಸಿ ಪದಾರ್ಥ ವಾರಗಟ್ಟಲೆ ಇಡ್ಬೋದು ಸರಿಯಾಗಿ ಇಟ್ಕೊಂಡ್ರೆ, ಆ ಬೇಯಿಸಿದ ಪದಾರ್ಥ ಹಾಗಿರೋದಿಲ್ಲ. ಅದಕ್ಕೇನೆ ಹಸಿ ಪದಾರ್ಥ ತಿಂತಾ ಇದ್ರೆ ಋಷಿ ಮುನಿಗಳು ಯಾತಕ್ಕೆ ಆಯುಷ್ಯ ಜಾಸ್ತಿ ಆಗುತ್ತೆ ಅವರಿಗೆ? ಬರೀ ಹಸಿ ಪದಾರ್ಥ ತಿಂತಾರಾದ್ರಿಂದ ಅವ್ರಿಗೇನಿಲ್ಲ, ಇಷ್ಟು ಬೇಗ ಅವ್ರಿಗೆ ಆಯುಷ್ಯ ಕಡಿಮೆ ಆಗುತ್ತೆ, ದೀರ್ಘಾಯುಷ್ಯ ಜಾಸ್ತಿ ಆಗುತ್ತೆ, ಅದು ಆಯುಷ್ಯ ವೃದ್ಧಿ ಆಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಕೂಡ ಆರಿತೇನು. ಅದೆಲ್ಲ ಏನು ರಿಫೈನ್ಡ್, ಹೈಲಿ ರಿಫೈನ್ಡ್, ಮತ್ತೆ ಅದು ಫ್ರಿಡ್ಜ್ ಇನ್ನೂ ಬೇಯಿಸಿದ್ದನ್ನು ಮತ್ತೆ ಅಳಿಸ್ತೀನಿ ಸ್ವಲ್ಪ, ಮತ್ತೆ ಏನಾಯ್ತು ಅಲ್ಲಿಗೆ ಇನ್ನೂ ಜಾಸ್ತಿ ಆಗಬೇಕು. ಆದಷ್ಟು ಪ್ಯೂರ್ ಸ್ಟೇಜಲ್ಲಿ ತೊಗೊಳೋದು ಭಾರಿ ಒಳ್ಳೆಯದು. ಹಿಂದೆಲ್ಲ ಹಾಲು ಆಗ್ಬಿಡ್ತೇವೆ, ನೊರೆ ಹಾಲು ಅಂಥೇಳಿ, ಇನ್ನು ಆಗಷ್ಟೇ ಅದು ತುಂಬ ಕಾನ್ಸಂಟ್ರೇಟೆಡ್, ಅದು ಅದರ ಆರೋಗ್ಯ ತುಂಬ ಜಾಸ್ತಿ ಇದೆ. ಅದರಿಂದ ಅದೆಲ್ಲ ಬರ್ತಾ ಬರ್ತಾ ಹೋಯ್ತು, ನೀರು ಹಾಕ್ಲಿಕ್ಕೆ ಶುರು ಮಾಡಿದ್ಮೇಲೆ ಅವೆಲ್ಲ ಏನು ಕ್ವಾಲಿಟಿನೇ ಇರೋದಿಲ್ಲ ನೋಡೋಕೆ. ಆಮೇಲೆ ಈಗ ಪ್ಯೂರ್ ಹಾಲು ನೀರು ಹಾಕಿದ ಹಾಲಾಗಿ ಡೌನ್ ಆಗುತ್ತೋ, ಪ್ರಾಕೃತ ಭೌತಿಕ ಡೌನ್ ಆಗ್ತಾ ಬರುತ್ತೆ. ನೀರು ಮಿಕ್ಸ್ ಆಗ್ತಷ್ಟು ಹಾಲಿನ ಕ್ವಾಲಿಟಿ ಏನಾಯ್ತು? ಈಗ ಕಡಿಮೆ ಆಯ್ತು, ದೇಹದ ಕ್ವಾಲಿಟಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಭೌತಿಕ ಅಂದರೆ ಇದು, ಪ್ರಾಕೃತ ಅಂದರೆ ಆ ಸ್ಟೇಜು. ಏನೋ ಹೌದು ಹೌದು, ಯಾಕಾಗಲ್ಲ, ಇಲ್ಲೂ ಆಗುತ್ತೆ. ನಾವು ಅಡ್ಜಸ್ಟ್ ಆಗಿರೋದ್ರಿಂದ ಆಗ್ತಾ ಇಲ್ಲ ಅಷ್ಟೇ. ಸರಿಯಾಗಿ ಮಾಡಿಕೊಂಡ್ರೆ ಏನಾಗುತ್ತೆ, ವ್ರತ ಉಪವಾಸಗಳು ಯಾತಕ್ಕೆ ಚೇಂಜ್ ತರ್ತಾರೆ ಅಂದರೆ ಸ್ವಲ್ಪ ಬೇರೆ ರೀತಿ ಇರಲಿ ಅಂತೇಳಿ. ಅದೇ ರೀತಿ ಇದ್ದುಬಿಟ್ಟಿದ್ರೆ ಏನಾಗ್ತಿತ್ತು, ಕೆಲವು ದೇಹದಲ್ಲಿ ಎಕ್ಸಸ್ ಆಗಿರುತ್ತೆ, ವ್ರತ ಮಾಡಿದಾಗ ಅವೆಲ್ಲ ವ್ಯಂಜನ ಹೋಗಿಬಿಡುತ್ತೆ ಆ ಕಡೆ. ಏನ ಗದ್ದೆಗಳಿತ್ತು ಅದು ಹೇಗೆ ಗೊತ್ತಾ, ತಿನ್ನೋದ್ರೆ ಹಾಗೆ ತಿನ್ನೋದಲ್ಲ. ಮೊದಲನೇದಾಗಿ ಹೋಗಿ ಓವರ್ ನೈಟ್ ಚೇಂಜ್ ಮಾಡಿದರೆ ಸರಿ ಹೋಗೋದಿಲ್ಲ. ಏನು ಬರಬೇಕದು? ಮೊದಲಿಂದ ಅದೇ ಲೈಫ್ ಸ್ಟೈಲಲ್ಲಿ ಇರ್ತಾರೋ. ಇದು ಸ್ಲೋಲಿ ಬರುತ್ತದೆ. ವ್ರತಗಳು ಕೂಡ ಸಡನ್ ಆಗಿ ಒಂದೊಂದೇ ಚೇಂಜ್ ಮಾಡ್ತಾ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದರೆ ಬೆಟ್ ಬರೋದು. ಔಷಧಿ ಕೂಡ ಒಟ್ಟಿಗೆ ಮೂರು ತೊಗೊಂಡ್ಬಿಟ್ರೆ ಹೇಗಾಗುತ್ತೆ? ಬೆಳಿಗ್ಗೆ ಬೈತ ಸಾಯಂಕಾಲ ಒಟ್ಟಿಗೆ ಮೂರು ತೊಗೊಂಡ್ಬಿಟ್ರೆ ಎಫೆಕ್ಟೇ ಬೇರೆ ಆಗಿಬಿಡುತ್ತೆ. ಆ ಥರ ಅದು ನಿಧಾನ ತೊಗೊಂಡು ಅದು ಆ ರೀತಿ ಮಾಡಿದಾಗ ಅದು ಬಾಡಿ ಅಡ್ಜಸ್ಟ್ ಆಗ್ತಾ ಹೋಗುತ್ತದೆ. ನಮ್ಮ ಇದಕ್ಕೆ ಅಡ್ಜಸ್ಟ್ ಆಗಿರೋದ್ರಿಂದ ಸಾಧ್ಯ ಬರೋದಿಲ್ಲ. ನಿಧಾನ ಬಂದರೆ ಹಾಗೆ ಆಗುತ್ತೆ. ಅದಕ್ಕೆ ವಾನಪ್ರಸ್ಥರು ಏನು ಮಾಡ್ತಾರೆ, ಇಲ್ಲಿಂದ ಹೊರಟು ಅಲ್ಲಿ ಸೇರಿಕೊಂಡ ಮೇಲೆ ಅಲ್ಲಿ ವಾನ ಪ್ರಿಪರೇಷನ್ ಮಾಡ್ಕೊಂಡಿರ್ತಾರೆ. ಆಗಲೇ ಅಲ್ಲಿ ಹೋಗ್ತಾ ಏಕಾದಶಿನ ದಶಮಿ ಪ್ರಿಪ್ರೇಷನ್ ಅದು. ಪ್ರಿಪ್ರೇಷನ್ ಅಂದರೆ ಜಾಸ್ತಿ ಮಾಡ್ಕೋತೀವಿ, ಆ್ಯಕ್ಚುಲಿ ಕಡಿಮೆ ಮಾಡ್ಕೋಬೇಕು ಅಂತ ಅರ್ಥ. ದಶಮಿ ಒಪ್ಪತ್ತು ಮಾಡಿದಾಗ ಏನಾಗುತ್ತೆ? ಏಕಾದಶಿಗಾಗಲೇ ಅಡ್ಜಸ್ಟ್ ಆಗಿಬಿಡುತ್ತೆ. ಇವು ದಶಮಿ ಜಾಸ್ತಿ ಮಾಡ್ಕೊಂಡ್ಬಿಡ್ತಾರೆ, ಆದ್ದರಿಂದ ಏಕಾದಶಿ ರೂಪ ತಿನ್ಬೇಕು ಅನಿಸ್ಬಿಡುತ್ತೆ ಅವ್ರಿಗೆ. ಅಲ್ಲಿತ್ತಿಲ್ಲ ದ್ವಾಚಿನ ಹಾಗೇನೆ ನಿಧಾನವಾಗಿ ವಾಪಸ್ ಬರಬೇಕು. ಉಪವಾಸ ಮಾಡಿ ಸಕ್ಷ್ಟ ಹಾಕಿಬಿಟ್ರೆ ಏನಾಗುತ್ತೆ? ಅದು ಗೇರ್ ಏಕ್ದಮ್ ಫಸ್ಟ್ ಗೇರ್ ಹಾಕ್ಲಿಕ್ಕೆ ಬರೋದಿಲ್ಲ. ನಿಧಾನ ಏನು ಫೋರ್ತ್ ಗೇರ್ಗೆ ಹಾಕಿಬಿಟ್ರೆ ಏಕ್ದಮ್ ಭಾಳ ಕಷ್ಟ. ಸ್ಲೋಲಿ ಚೇಂಜ್ ಮಾಡ್ತಾ ಹೋಗ್ತಾರೆ. ಅದು ನಿಲ್ಲಿಸ್ಬೇಕಾದ್ರೆ ಹಾಗೇನೆ, ಇದು ಮಾಡಬೇಕಾದ್ರೆ ಹಾಗೇನೆ, ಸ್ಲೋರಾಗಿ ನಿಲ್ಲಿಸ್ಬೇಕು. ತಕ್ಷಣ ಬ್ರೇಕ್ ಹೋಗಿ ಏನಾಗುತ್ತೆ? ಪಾರ್ಟಿ ಹೊಡೆದು ಬಿಡುತ್ತೆ. ಅದು ಸ್ಲೋಲಿ ಹಾಗೆ ನಿಲ್ಲಿಸ್ತಾರೋ, ಸ್ಲೋಲಿ ಉಪವಾಸ ಶುರು ಮಾಡಿ ಆಮೇಲೆ ಸ್ಲೋಲಿ ಬ್ರೇಕ್ ಮಾಡಬೇಕು. ಮತ್ತೆ ಅದು ಅದಕ್ಕೆ ಬ್ರೇಕ್ಫಾಸ್ಟ್ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಇವ್ರು ಫಾಸ್ಟೇ ಮಾಡಿ ಸುಳ್ಳೆ ಬ್ರೇಕ್ಫಾಸ್ಟ್ ಅಂತಾರೆ ಅಷ್ಟೇ. ಕಂಟಿನ್ಯೂಸ್ ಅಂತ ತಿಂತಾರೆ, ಬ್ರೇಕ್ಫಾಸ್ಟ್ ಆಗೋದೇ ಇಲ್ಲ. ಇವಾಗ ಫಾಸ್ಟ್ ಮಾಡಿದ್ಮೇಲೆ ಬ್ರೇಕ್ ಮಾಡಬೇಕು, ಅದನ್ನು ನಿಮಿತ್ತ ಅಷ್ಟಾದರೂ ಗ್ಯಾಪ್ ಇರಬೇಕಲ್ಲ. ಅಷ್ಟಿದ್ದಾಗ ಅದಕ್ಕೆ ನಿಧಾನ ಮಾಡಿದ್ರೆ ಸರಿ ಹೋಗುತ್ತೆ. ಈ ಹಂಗರ್ ಸ್ಟ್ರೈಕ್ ಕೂತಿರ್ತಾರೆ, ಅಡಿಯರು ಸುಮ್ಮನೆ ಸುಮ್ಮನೆ ತಿನ್ಕೋತಾರೆ ಕೂತಿರ್ತಾರೆ. ಆದರೂ ಆಮೇಲೆ ಏನು ಮಾಡ್ತಾರೆ? ಅವರಿಗೆ ಇಡ್ಲಿ ಸಾಂಬಾರೆಲ್ಲ ಕೊಡೋದಿಲ್ಲ. ಏನು ಕೊಡ್ತಾರೆ ಅವರಿಗೆ? ಜ್ಯೂಸ್ ಕೊಡ್ತಾರೆ. ಜ್ಯೂಸ್ ಕೊಟ್ಟುಬಿಟ್ಟು ನಿಧಾನ ಬ್ರೇಕ್ ಮಾಡಬೇಕು ಅಂತ ಅರ್ಥ. ಅದೆಲ್ಲ ಅರ್ಥ ಮಾಡಿಕೊಂಡ್ರೆ ಉಪವಾಸಕ್ಕೂ ಪ್ರಿಪ್ರೇಷನ್ ಬೇಕು, ಉಪವಾಸ ಮುಗಿಸ್ಲಕ್ಕೂ ಪ್ರಿಪ್ರೇಷನ್ ಬೇಕು. ಅದೇ ರೀತಿ ಈ ಹಂತದಲ್ಲಿ ಅವ ಕ್ವಾಲಿಟಿನೇ ಬೇರೆ ಇತ್ತು, ಫುಡ್ ಕ್ವಾಲಿಟಿನೇ ಡಿಫರೆಂಟ್. ಈ ನಮಗೇನಾಗಿದೆ, ಬೇಯಿಸಿದ್ದಷ್ಟೇ ಎಲ್ಲ ಎಲ್ಲ ನಿಮಿಷ ದಿನೊಳಗೆ ಬರುತ್ತಲ್ಲ, ಅದು ಒಂದರಲ್ಲಿ ಎಲ್ಲದರಲ್ಲೂ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋ ಪದಾರ್ಥನೇ ಇಲ್ಲ. ಪ್ಯೂರ್ ಸ್ಟೇಜಲ್ಲಿ ಯಾವ್ಯಾವುದೋ ಸಿಗೋದಿಲ್ಲ ಇವತ್ತು. ಅದಕ್ಕೇನಾಗುತ್ತೆ? ಬೇಗ 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 ಆಯುಷ್ ಆರೋಗ್ಯ ಹೋಗ್ಬಿಡುತ್ತೆ. ಹಿಂದಿನ ಕಾಲಕ್ಕೆ ಆಗಲ್ಲ. ಆ ಊಟ ಮಾಡಿದರೆ ಆರೋಗ್ಯ ಸರಿ ಹೋಗ್ತಾ ಇತ್ತು. ಕೆಲವು ಫುಡ್ಗಳೇ ಆಹಾರ, ಅದು ಔಷಧಿ ಇದ್ದಾಗಲೇ, ಅದೇ ಬೇರೆ ಔಷಧಿನೇ ಬೇಕಾಗ್ತಿರಲಿಲ್ಲ. ಅದಕ್ಕೆ ಔಷಧಿ ಅಂತಲೇ ಹೆಸರು. ಇವಕ್ಕೆಲ್ಲ ಒಣಔಷಧಿಗಳು ಅಂತ ಕರೀತಾರಲ್ಲ. ಸೋಮೋಭೂ ಪುಷ್ಣಾಭಿಚ್ ಔಷಧಿ ಸರ್ವಾಹ ಸೋಮೋಭೂತ್ವ ರಸಾತ್ಮಕ, ನ್ಯಾಚುರಲ್ ಶಕ್ತಿ ಇದೆ. ಅದೆಲ್ಲ ಕಳೆದು ಬಿಟ್ಟಿದ್ದಾರೆ. ಈ ಹೈಬ್ರಿಡ್ ಕ್ವಾಲಿಟಿ ಬಂದ ತಕ್ಷಣ ಡೌನ್ ಆಗೋಯ್ತು. ಈ ಪೆಸ್ಟಿಸೈಡ್ಸ್ ಬಂದಮೇಲೆ ಇನ್ನೂ ಹಾಳಾಗೋಯ್ತು. ಏನು ಕ್ವಾಂಟಿಟಿ ನೋಡ್ತಾ ಬಂದಿರೋದು, ಕ್ವಾಲಿಟಿ ಸಫರ್ ಆಯಿತು. ಬೇರೆ ಮಾಡ್ತಾರೆ, ಜರ್ಸಿ ಹಾಕಲು 10-20 liters ಕೊಡ್ತದೆ, ಇದು 1 liter ಕೊಡುತ್ತೆ, ಆದ್ರಿಂದ ಅದು ಬೇಕು ಅಂದರು. ಬಟ್ ಕ್ವಾಲಿಟಿ, ಈ 10 liter ಕ್ವಾಲಿಟಿ ಬಂದೇ 1 liter ಕ್ವಾಲಿಟಿ ಇನ್ನೂ ಜಾಸ್ತಿ ಇರ್ತದೆ. ಅದಕ್ಕೆ ಅರ್ಥ ಆಯ್ತಾ? ಈಗ ಔಷಧಿ ಇಷ್ಟೇ ಎಷ್ಟು ಹೋಗ್ತಾರೆ, ಎಷ್ಟು ಕೆಲಸ ಮಾಡುತ್ತದೆ, ಇಷ್ಟು ಅನ್ನಕ್ಕಿಂತ ಇಷ್ಟು ಔಷಧಿ ಎಷ್ಟು ಕೆಲಸ ಮಾಡುತ್ತಲ್ಲ ಆ ಟೈಪು. ಇವರು ಕ್ವಾಲಿಟಿ ಇತ್ತೀಚಿನ ಕಾನ್ಸೆಪ್ಟ್ ಏನಂದರೆ, ಕ್ವಾಂಟಿಟಿ ಜಾಸ್ತಿ ಆಗಬೇಕಷ್ಟೇ. ಏನಾರು ಮಾಡ್ಕೊಂಡು ಹೋಗಿ, ಏನು ಸಿಕ್ಕದಂದು ಕ್ವಾಂಟಿಟಿ ಹಾಕಿಬಿಡೋದು. ಅದು ಮತ್ತೆ ಏನು ಇವ್ರು ಯಾವಾಗ ಶುರು ಮಾಡಿದ್ರು, ಇನ್ನೂ ಜಾಸ್ತಿ ಶುರು ಮಾಡಿಬಿಟ್ರು. ಮಾಡಿ ಇವತ್ತು ಅಕ್ಕಿ ಇದೆ, ಕ್ವಾಂಟಿಟಿ ಜಾಸ್ತಿ ಆಗಬೇಕು, ಕಲ್ಲು ಸೇರಿಸ್ಬಿಡೋದು, ಕ್ವಾಂಟಿಟಿ ಜಾಸ್ತಿ ಆಯ್ತು. ಈ ರೀತಿ ಕ್ವಾಂಟಿಟಿ ಜಾಸ್ತಿ ಮಾಡೋದಾ? ಅದು ಸತ್ವನೇ ಕಡಿಮೆ ಮಾಡ್ತಾ ಹೋಗಿಬಿಟ್ರೆ ಕ್ವಾಂಟಿಟಿ ಜಾಸ್ತಿ ಏನು ಉಪಯೋಗ ಅದಕ್ಕೆ? ಕೆಲಸ ಏನು ಮಾಡ್ತಾರೆ, ಕೆಲವು ಸೀಟ್ಸ್ ಎಲ್ಲ 10-6 ಲಿಮಿಟ್ ಮಾಡಿಬಿಡ್ತಾರೆ. ಜಾಸ್ತಿ ಸೀಟ್ 100 ತೊಗೊಂಡ್ರೆ ಆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಅಂತಾರೆ. 100 ಅಡ್ಮಿಷನ್ ತೊಗೊಂಡ್ರೆ ಕ್ವಾಲಿಟಿ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಎಷ್ಟು ಒಂದು ಕ್ಲಾಸಿಗೆ ಇಷ್ಟು ಜಾಸ್ತಿ ತೊಗೊಳ್ಬಾರ್ದು, ಅದು ಕಾಮನ್ ಸೆನ್ಸ್ ಇದೆ ಅದರೊಳಗೆ. ಆ ಅರ್ಥದಲ್ಲಿ ಇವರು ಕ್ವಾಲಿಟಿ ಎಂಬುದನ್ನು ಮೇಂಟೈನ್ ಮಾಡಿದರೆ ಕ್ವಾಂಟಿಟಿ ಇದ್ದರೆ ಪರವಾಗಿಲ್ಲ, ಕ್ವಾಲಿಟಿ ಅಫೆಕ್ಟ್ ಆಗದಂತೆ ಕ್ವಾಂಟಿಟಿ ಇದ್ದರೆ ಒಳ್ಳೆಯದು. ಆದರೆ ಕ್ವಾಂಟಿಟಿ ಪ್ರಧಾನ ಮಾಡ್ಕೊಂಡ್ಬಿಟ್ರೆ ಕ್ವಾಲಿಟಿ ಹೋಗುತ್ತೆ. ಈ ಕಾನ್ಸೆಪ್ಟ್ ಆಗಿ ಬಂದಿದೆ ಅವತ್ತು. ಅದರಿಂದ ಸತ್ವರಹಿತ ಹಿಂದಿನ ಕಾಲದ ಬರೀ ಫುಡ್ ಕೂಡ ಅಂಥ ಕ್ವಾಲಿಟಿ ಇರ್ತಿತ್ತು. ಮತ್ತೆಲ್ಲ ನೈವೇದ್ಯ ಮಾಡೇ ತಿನ್ನೋದು, ಇನ್ನೊಂದು ಕ್ವಾಲಿಟಿ ಪ್ಯೂರಿಟಿ ಬರ್ತಿತ್ತು. ಆಗ ಪ್ಯೂರಿ ಕ್ವಾಲಿಟಿ ಆಮೇಲೆ ಪ್ಯೂರಿಟಿ ಎಲ್ಲ ಸೇರಬೇಕಾಗಿತ್ತು. ಇತ್ಯಾದಿ ಶ್ರುತ್ಯುಕ್ತ ರೀತ್ಯಾ ಚ ಅಂಡಜ ರೂಪ ವಿವಕ್ಷಯ ಏವ ಮುಕ್ತಿ ಸಂಭವಾತ್ ಬಹಿರ್ಗತ ರೂಪಾಣಾಂ ಶರೀರಸ್ಯ ತು ಕಥಮಿತ್ಯತಃ ಪ್ರಕಾರಾಂತರ ಮಹಾಜಡಮಿತಿ. ಬಹಿರ್ಗತ ರೂಪ ಅಂತರ್ಗತ ರೂಪ ಅಂತ ಎರಡು ಭಾಗ ಮಾಡಿ, ಅತೇವ ಸ್ಥೂಲ ಸೂಕ್ಷ್ಮ ವಿಭಾಗೇನ ಇತ್ಯಸ್ಯ ಸ್ಥೂಲಂ ಮಂಡಜಂ ಸೂಕ್ಷ್ಮಂ ಮಹದಾದಿ ಅಂತರ್ಗತಂ. ನೋಡಿ, ಮಹದಾದಿಗಳಿದ್ದಾಗ ಸೂಕ್ಷ್ಮ ಇರುತ್ತೆ. ಬರ್ತಾ 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 ಏನಾಗ್ತಾ ಬರುತ್ತದೆ? ಸ್ಥೂಲ ಆಗ್ತಾ ಬರುತ್ತೆ. ಸ್ಥೂಲದ ಸ್ಟೇಜ್ ಬೇರೆ, ಸೂಕ್ಷ್ಮದ ಸ್ಟೇಜ್ ಬೇರೆ. ಸೂಕ್ಷ್ಮಾಣಿ ಮಹದಾದೀನಿ ಸ್ಥೂಲಾನಿ ಅಂಡಾದಿಕಾನಿ ಚ ಅಂಥೇಳಿ ಪ್ರಮಾಣವಾಕ್ಯ. ಇತ್ಯಾದೇ ಯದ್ವಾ ತತೋ ಮಹತ್ತತ್ವತನು ವಿರಿಂಚ ಸ್ಥೂಲಾತ್ಮನೈ ವಾಜನೀ. ನೋಡಿ, ಮಹತ್ತತ್ವತನು ಮಹತ್ತತ್ವ ಮಾನ್ಯ ದೇವತೆಗಳು ಬ್ರಹ್ಮದೇವರು, ಅದನ್ನೇ ಸ್ಥೂಲ ಮಹತ್ತತ್ವ ತಗೊಂಡ್ರೆ ಹೊರತು ಇವೆಲ್ಲ ಮಿಕ್ಸ್ ಆಗೋದಿಲ್ಲ. ಇತ್ಯುಕ್ತ ರೀತ್ಯಾ ಸ್ಥೂಲಾತ್ಮನ ಸೃಷ್ಟಂ ಮಹದಾದಿ ಅಂತರ್ಗತಂ ಸ್ಥೂಲಂ ಸೂಕ್ಷ್ಮತೆಯ ಸೃಷ್ಟಂ ಸೂತ್ರ ಪುರುಷಾದಿ ನಾಮಕಂ ಸೂಕ್ಷ್ಮಿತ್ಯರ್ಥ. ಸ್ಥೂಲಾತ್ಮನ ಸೃಷ್ಟಂ ಮಹದಾದಿ ಅಂತರ್ಗತಂ ಸ್ಥೂಲಂ ಸೂಕ್ಷ್ಮತೆಯ ಸೃಷ್ಟಂ ಸೂತ್ರ ಪುರುಷಾದಿ ನಾಮಕಂ ಸೂಕ್ಷ್ಮ. ಸೂತ್ರರೂಪ ವಾಯುದೇವರದು, ಪುರುಷ ರೂಪ ಬ್ರಹ್ಮದೇವರದು. ಅದೇ ಮಹತ್ತತ್ವ ಮಾತ್ರ ಇರೋದು, ಎಷ್ಟೆಷ್ಟು ಕ್ವಾಲಿಟಿ ಜಾಸ್ತಿ ಆಯ್ತಾಗ. ಉಳಿದವರು ಅಹಂಕಾರ, ರುದ್ರದೇವರ ಅಹಂಕಾರ ತತ್ವ ಬಂತಾಗ್ಲೇನೆ ಇನ್ನೂ ಕಡಿಮೆ ಆಯಿತು. ಆಮೇಲೆ ಪಂಚಭೂತರು ಸೇರ್ತಾ ಬಂತು, ಆಮೇಲೆ ಇನ್ನೂ ಕಡಿಮೆ ಆಗ್ತಾ ಬಂತು. ಅಲ್ಲಿ ಲೋಯೆಸ್ಟ್ ಬಂದಿದ್ದು ಯಾವಾಗಾಯಿತು? ಪೃಥ್ವಿ. ಇನ್ನೂ ಕಡಿಮೆ ಆಗೋಯ್ತು. ಯದ್ವಾ ಸ್ಥೂಲಂ ಬಾಹ್ಯಂ ಸೂಕ್ಷ್ಮಂ ಲಿಂಗ ಶರೀರ ವಿತಿ ಜ್ಞೇಯಂ. ಲಿಂಗ ಶರೀರ ಭಾರಿ ಸೂಕ್ಷ್ಮ ಆದ್ದರಿಂದ ಎಷ್ಟು ಕೊಲೆ ಮಾಡ್ತಾವಳು ಕೊಂದಬಿಡ್ತಾನೆ ತಿಳ್ಕೊಂಬೋಣ. ಸ್ಥೂಲದೇಹ ಸೂಕ್ಷ್ಮದೇಹ ಲಿಂಗದೇಹ ಹೋಗೋದಿಲ್ಲ. ಲಿಂಗದೇಹ ಅಲ್ಲಿ ಹೋಗ್ಬೇಕು, ಅದು ವೃದಾಸ್ಥಾನದವರೆಗೂ ಹೋಗೋದಿಲ್ಲ. ಅದು ಅಷ್ಟು ಗಟ್ಟಿ ಅದು, ಯಾಕೆ ತುಂಬ ಸೂಕ್ಷ್ಮವಾಗಿರೋದ್ರಿಂದ ಅದ್ರ ಕ್ವಾಲಿಟಿನೇ ಬೇರೆ. ಲಿಂಗ ಶರೀರನ ಬರ ತೆಗೆದಾಕೋದ ಸುಲಭ ಅಲ್ಲ. ಇತಿವಾಚ ನೋಡಿ, ಕೆಲವು ಶೇಂಗಾ ತರ್ತಾರೆ, ಈಗ ಬೇಲಿನ ತೆಗೆಯೋದು ಸುಲಭ, ಗೊತ್ತಾಯ್ತಾ? ಒಡಗಿಂದು ಅದು ಇದಿರ್ತಲ್ಲ, ಆ ಕೆಂಪು ಭಾಗ ತೆಗೆಯೋದು ಕಷ್ಟ. ಅದು ಯಾವ ಸುಲಭ ಆಗತ್ತದ? ನೆನೆಸಿದ ಮೇಲೆ ಸುಗ, ನೆನೆಸಿದ ಮೇಲೆ ತೆಗಿಬೋದು. ಒಂದೊಂದು ಸ್ಟೆಪ್ಪಲ್ಲಿ ತೆಗಲಕ್ಕೆ ಬರುತ್ತೆ. ಆ ಹೈ ಇನ್ನೂ ಇದರ ಕಾಲದಲ್ಲಿ ಇನ್ನೂ ಹಾಗೇ ಇಲ್ಲ, ಅವು ತೆಗಲಕ್ಕೆ ಬರೋ ಒಡೆದೇ ಹೋಗ್ಬಿಡುತ್ತೆ. ಒಡೆದೇ ಹೋಗ್ಬಿಟ್ರೆ ತೆಗೆದಾಗಲಿಲ್ಲ, ಮೇಲಿಂದ ಮಾತ್ರ ತೆಗಿಬೇಕಾದ್ರೆ ನೆನೆಸ್ಬೇಕದು. ಶೇಂಗಾದ ಕಾಳು, ಕಾಳಿಂದು ಕಾಳಿಂದ ಕೆಂಪು ಭಾಗ ಇರುತ್ತಲ್ಲ, ಆ ಸಿಪ್ಪೆ ಹೋಗ್ಬೇಕು. ಮೇಲಿನ ಸಿಪ್ಪೆ ದೊಡ್ಡ ಸಿಪ್ಪೆ, ಕೆಳಗೆ ಮೊಳಗಿನ ಸಿಪ್ಪೆ ಚಿಕ್ಕದದು. ಸೊ ಲಿಂಗ ಶರೀರ ಅಂತ ಕೊನೆಗೆ ದೇವರು ತೋರಿಸ್ತಾರೆ. ಅದಕ್ಕೆ ಅದು ನೋಡಬೇಕಾದ್ರೆ ನಮ್ಮಲ್ಲೆಲ್ಲ ಎಳ್ನೀರಿನ ಮಡಿ ಹೊಡಿಬೇಕಾದ್ರೆ ಒಳಭಾಗ ಹೇಗಿರ್ತದೆ? ಮೇಲಿನ ಭಾಗ, ಆಮೇಲೆ ಚಿಪ್ಪಿನ ಭಾಗ, ಕೊಳಗಿದ ಈ ಭಾಗ, ಅದರೊಳಗೆ ನೀರು, ಇದೆಲ್ಲ ಇಟ್ಟಿರ್ತಾರಲ್ಲ, ಅದೆಲ್ಲ ನೋಡ್ತಾ ಹೋದರೆ ನಮಗೆ ಸೂಕ್ಷ್ಮತ್ವ ಹೇಗೆಂಬುದು ಅರ್ಥ ಆಗುತ್ತೆ. ನಾಲ್ಕು ಶರೀರ, ಈ ಲಿಂಗ ಶರೀರ ಯಾವುದಕ್ಕೆ ಸಾಯೋದಲ್ಲ, ಈ ಸ್ಥೂಲ ಶರೀರ ಕೊಲ್ಬೋದೇ ಹೊರತು ಒಡಗಿನ ಮೂರು ಶರೀರ ಕೊಲ್ಲಕ್ಕಾಗೋದಿಲ್ಲ. ಅದು ನಿಧಾನ ಹೋಗಬೇಕು, ಆಮೇಲೆ ಅದು ಲಿಂಗ ಶರೀರ ಹೋಗಬೇಕು. ಸ್ಥೂಲ ಶರೀರ ಸ್ವರೂಪದೇ ಹೋಗೋದೇ ಇಲ್ಲ, ಹೋಗಬಾರ್ದು, ಹೋದ ವ್ಯಕ್ತಿನೇ ಹೋಗಿಬಿಡ್ತಾನೆ. ಯದ್ವಾ ಸ್ಥೂಲಂ ಬಾಹ್ಯಂ ಸೂಕ್ಷ್ಮಂ ಲಿಂಗ ಶರೀರ ವಿಧಿ ಜ್ಞೇಯಂ ವಿಯಂತ ಇದ್ದೇ ತತ್ ವ್ಯಾಚಷ್ಟೇ ವಿರುದ್ಧೇತಿ. ವಿಯಂತ ಅನ್ನೋ ಪದ, ನಾನು ಸೃಷ್ಟುಸ್ತು ಗ್ರಾಸಭೂತಸ್ತು ದೇಹಸ್ತತ್ರ ಲಯಂ ವೃದೆ. ಸೃಷ್ಟುವಿಗೆ ಗ್ರಾಸಭೂತವಾದಂಥ ದೇಹ ಲಯ ಹೊಂದುತ್ತೆ ಅಂತ ಅನುವ್ಯಾಖ್ಯಾನದಲ್ಲಿದೆ. ಇತಿ ವಚನಾತ್ ಕಥಂ ಅಧಕ್ಷಿತೌ ದೇಹಸ್ಯ ಪಾತ ಇತಿ ಚೆನ್ನ. ದೇಹ ಬಿದ್ದೋಗುತ್ತೆ, ಪ್ರಾಣದೇವರು ಜೀವನ ಮೇಲೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರು. ಅದು ಮೇಲೆ ಇದು ಕೆಳಗೆ, ವಾಯುದೇವರು ದೇಹ ಬಿಟ್ಟ ತಕ್ಷಣ. ಆಗೊಂದು ಪ್ರಶ್ನೆ ಬಂತು, ಇತಿ ವಚನಾತ್ ಕಥಂ ಅಧಕ್ಷಿತೌ ದೇಹಸ್ಯ ಪಾತ ಇತಿ ಚೆನ್ನ. ಕ್ಷಿತಿ ಶಬ್ದೇನ ಸ್ವನಾಶಸ್ಥಾನಸ್ಯ ಊರ್ಧ್ವಗಮನ ಶಬ್ದೇನ ತತ್ತ ತಥಸ್ತ್ಯಾಗಸ್ಯ ವಿವಕ್ಷಿತತ್ವ. ಇಲ್ಲಿ ಕೆಳಗೆ ಕೆಳಗೆ ಅಂದರೆ ಕೆಳಗೆ ಅಂತ ಅರ್ಥ ಅಲ್ಲ, ಇದು ಬಿಟ್ಟು ಹೋಗೋದೆಲ್ಲ ಬೇಡಕ್ಕಾಗುತ್ತೆ, ಜೊತೆಗಿರೋದು ಮೇಲೆ ಹೋಗುತ್ತೆ ಅಂತ ಅರ್ಥನೇ ಹೊರತು ಫಿಸಿಕಲಿ ಕೆಳಗೆ ಫಿಸಿಕಲಿ ಮೇಲೆ ಅಂತ ಅರ್ಥ ಅಲ್ಲ ಅಂತ ತಿಳಿಸಿದ್ರಿಂದ ಸೃಷ್ಟುಸ್ತು ಗ್ರಾಸಭೂತಸ್ತು ದೇಹ ತತ್ರ ಲಯಂ ಹೃದಯ. ಸೃಷ್ಟಿವಿಗೆ ಸೃಷ್ಟಿ ಮಾಡಿದಂಥ ಪರಮಾತ್ಮನಿಗೆ ಗ್ರಾಸಭೂತವಾದ ಅತ್ತ ಚರಾಚರ ಗ್ರಹಣ ದೇಹ ಲಯ ಹೊಂದುತ್ತೆ ಅಂತ, ಕೆಳಗೆ ಬಿಡುತ್ತೆ ಅಂದರೆ ಲಯ ಹೊಂದುತ್ತೆ ಅಂತ ಅರ್ಥ ನಿಧಾನವಾಗಿ. ಕ್ಷಿ ನಿವಾಸಗತ್ಯೋ ರೀತಿ ಧಾತೋಹು, ಕ್ಷೀ ಧಾತುವಿನಿಂದ ಬಂದಿದೆ. ಕ್ಷೀ ಧಾತುವಿಗೆ ಕ್ಷಿತಿ ಅಂತ ಪದ ಇದೆ ನೋಡಿ, ಕ್ಷಿತಿ ಅನ್ನೋ ಶಬ್ದ ಬಂದಿರೋದು ಯಾವುದರಿಂದ? ಕ್ಷೀ ಧಾತುವಿನಿಂದ. ಅದಕ್ಕೇನರ್ಥ? ನಿವಾಸಗತ್ಯೋಹು, ನಿವಾಸ ಅಂತ ಒಂದರ್ಥ, ಗತಿ ಅಂತ ಇನ್ನೊಂದು ಅರ್ಥ. ಕ್ಷಿತಿ ಭೂತಗಳಿಗೆ ವಾಸಸ್ಥಾನ, ಇಲ್ಲದ ಹೋದ್ರೆ ವಾಸ ಮಾಡೋಕ್ಕೆ ಬರೋದಿಲ್ಲ, ಅದು ಇಲ್ಲದ ಹೋದರೆ. ನ್ಯಾ ಅನ್ಯಂ ಇತ್ತೇತದ್ ವ್ಯಾಚಷ್ಟೇ ದೃಶ್ಯತೆ. ನ್ಯಾ ಅನ್ಯಂ ಅನ್ನೋದಕ್ಕೆ ಅರ್ಥ, ಏತೇನ ಅನಿತ್ಯಾಪಿ ದೇಹಾಹ ತೇ ಇತ್ಯಾರಭ್ಯ ದೃಶ್ಯತೆ ತಚ್ಚರೀರಂಚ ಇತ್ಯಂತ ಮುಕ್ತಂ ಪ್ರಮೇಯಂ ಸರ್ವಂ ಜೀವಸಾಧಾರಣಂ ತಾಶಶ್ವಂತ ಇತಿ ವಾಯೋ ವಿಶೇಷ ಉಚ್ಯತೆ ಇತಿ ನಿರಸ್ತಂ. ವಾಯೋ ಸೂಕ್ಷ್ಮದೃಷ್ಟರೂಪಾಣಾಂ ತತ್ವಾಭಿಮಾನಿ ರೂಪಾಣಾಂ ಅಂಡಾಂತರ್ಜಾತ ಮೂಲರೂಪಾಣಾಂಚ ಆಪ್ರಲಯಂ ಅವಸ್ಥಾನ ಅಂಗೀಕಾರಾತ್ ಇತರ ದೇವಾದಿ ರೂಪಾಣಾಂ. ವಾಯುದೇವರ ದೇಹ ಬಾರಿ ವಿಶೇಷವಾದ ದೇಹ, ಒಂದು ಸೂಕ್ಷ್ಮದೃಷ್ಟಿ ಸೂಕ್ಷ್ಮದಿಂದ ಇರತಕ್ಕಂಥ ದೇಹ, ತತ್ವಾಭಿಮಾನಿ ರೂಪಗಳು ಒಳಗಿರ್ತಕ್ಕಂಥ ದೇಹ, ಎಲ್ಲ ಪ್ರಾಣಿ ಒಳಗಿರತಕ್ಕಂಥ ರೂಪ, ಅಂಥ ರೂಪ ಉಳಿದ ಯಾವ ದೇವತೆಗಳು ಇಲ್ಲ. ಅದರಿಂದಾಗಿಯೇ ವಾಯುದೇವರ ದೇಹ ತುಂಬ ವಿಶಿಷ್ಟವಾದ ದೇಹ. ಅಂಡಾಂತಹ ಬ್ರಹ್ಮ ಕಶ್ಯಪಾಜಿ ಸೃಷ್ಟಾನಾಂ ದೈನಂದಿನ ಪ್ರಳಯಾದೌ ವಿನಾಶ ಅಂಗೀಕಾರ. ಇವರೆಲ್ಲ ಗರುಡಾದಿಗಳೆಲ್ಲ ಅಲ್ಲಿ ಹುಟ್ಟಿದ್ದಾರೆ, ಒಂದ್ಸಲ ಕಶ್ಯಪಾದಿಗಳ ಮಕ್ಕಳಾಗಿ ಹುಟ್ಟುತ್ತಾರೆ. ಈ ಕ್ವಾಲಿಟಿ ಕಡಿಮೆ ಇದು, ಆ ಕ್ವಾಲಿಟಿ ಜಾಸ್ತಿ. ಯಾತಕ್ಕೆ? ಅದು ಬ್ರಹ್ಮದೇವರಿಂದ ಹುಟ್ಟಿ ಬಂದಿರೋದ್ರಿಂದ ಆ ಕ್ವಾಲಿಟಿ ಭಾರಿ ಜಾಸ್ತಿ. ಅದು ಎಲ್ಲಿವರೆಗೆ ಇರುತ್ತದೆ? ಅದ್ರ ಲೈಫ್ ತುಂಬ ಹೆಚ್ಚು. ಇದ್ರದ್ದು ಆಗಲ್ಲ, ಕಶ್ಯಪರಿಂದ ಬಂದಿದ್ದಲ್ಲ ಅಷ್ಟು ದಿವಸ ಇರೋದಿಲ್ಲ. ಅದೇ ದೇವತೆಗಳ ದೇಹನೇ ಇಲ್ಲಿ ಬಂದಾಗ ಆ ಕ್ವಾಲಿಟಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ನಮ್ಮಲ್ಲೇನೆ ಆ ವಸ್ತ್ರಗಳಿರುತ್ತೆ, ಕೆಲವೆಲ್ಲ ಐರನ್ ವಾಲ್ಗಟ್ಟಲೆ ಇರುತ್ತೆ, ಒಂದ್ಸರ್ತಿ ಹಿಂದೆ ಬಂತು ಕಾಟನ್ದಲ್ಲಿ ಒಂದ್ಸರ್ತಿ ಹಾಕೊಂಡ್ಬಿಟ್ರೆ ಮುಗಿದೋಯ್ತು. ಅವೆಲ್ಲ ಹಾಗಲ್ಲ, ಅದು ಎಫೆಕ್ಟ್ ಕಾಣಿಸೋದಿಲ್ಲ. ಅದೆಲ್ಲ ಮೊದಲೆಲ್ಲ ಹಾಗೆ ಇರ್ತಿತ್ತು, ಬರ್ತಾ ಬರ್ತಾ ಚೇಂಜ್ ಆಗ್ತಾ ಬಂತಲ್ಲ. ಪ್ರತಿಯೊಂದು ಪ್ರತಿ ಸರ್ತು ಏನು ಮಾಡಬೇಕಾಗಿತ್ತು, ಒಗದಾಗೆಲ್ಲ ಮಾಡಬೇಕಾಗಿದ್ದಿಲ್ಲ, ವಾಶ್ ಆ್ಯಂಡ್ ವೇರ್ ಅಂತ ಶುರುವಾಯಿತು. ಆಮೇಲೆ ದೇಹದಲ್ಲಿ ವ್ಯತ್ಯಾಸ, ವಸ್ತ್ರಗಳಲ್ಲಿ ಹಾಗೆ ವ್ಯತ್ಯಾಸ ಇದೆಯೋ ದೇಹದಲ್ಲಿ, ವಾಯುದೇವರ ದೇಹದ ಕ್ವಾಲಿಟಿನೇ ಪೂರ್ತಿ ಬೇರೆ. ಇಂದು ಅದಕ್ಕೆ ಸತ್ವಸತ್ವ ಮಹಾಸತ್ವ ಸೂಕ್ಷ್ಮಸತ್ವ ಚತುರ್ಮುಖ, ಅದು ಪಂಚಭೂತಗಳ ಪ್ರವೇಶನೇ ಇಲ್ಲ, ಬರೀ ಸತ್ವಗುಣ ಸತ್ವಗುಣ ಸತ್ವಗುಣನೇ. ಪ್ರಕೃತಿ ಫಸ್ಟ್ ಫಾರಮೇ ಸತ್ವಗುಣ, ಅಲ್ಲಿಂದಲೇ ಬಂದಿದ್ದಾದ್ರಿಂದ ಅದ್ರ ಕ್ವಾಲಿಟಿ ತುಂಬ ಜಾಸ್ತಿ ಆಯಿತು. ಈ ಬರೀ ಬಂಗಾರ ಇದೆ, ಆಮೇಲೆ ಅದಕ್ಕೆ ಮಿಕ್ಸ್ ಮಾಡ್ತಾನೆ ತಾಮ್ರನ, ಏನಾಯ್ತು ಈಗಾಗಲೇ ಇಂಪ್ಯೂರಿಟಿ ಬಂತಾಗ ವ್ಯಾಲ್ಯೂ ಕಡಿಮೆ ಆಯಿತು, ಇಂಪ್ಯೂರಿಟಿ ವ್ಯಾಲ್ಯೂ ಕಡಿಮೆ ಆಯಿತು. ಹಲೋ, ಹಾಂ ಕೊಡಿ ಕೊಡಿ. ಹಾಂ ನಮೋ ನಮಃ ಶ್ರೀಗಳವರಿಗೆ. ಎಲ್ಲಿರೋದೀಗ? ಓ ಪಾತ ಆಗ್ತಾ ಇದೆ. ಎಲ್ಲಿ ಎಲ್ಲಿರೋ ಶ್ರೀಗಳವರ? ಈಗ ಎಲ್ಲಿರೋದು? ಫಲಿಮ. ಹಾಂ ಹಾಂ ಸರಿ, ನಾನೊಂದು ಅರ್ಧ ಗಂಟೆ ಬಿಟ್ಟು ಮಾಡಲಾ, ಒಂಬತ್ತುವರೆ ಮಾಡಲಾ? ನಾನೇ ಮಾಡ್ತೀನಿ. ಹಾಂ ಹಾಗೆ ಆಗಿ ಆಗಿ ಆಗ್ಬೋದು. ನಮೋ ನಮಃ ಶ್ರೀಗಳವರ. ಅವ್ರು ಹೇಗಿರ್ತಾರೆ, ಆಶ್ರಯ ತೊಗೊಂಡಿರ್ತಾರೆ ಅಷ್ಟೇ, ಇದು ಮಾಡೋಕ್ಕಿಲ್ಲ. ಹಂಗೆ ಒಂದೇ ಆಫೀಸ್ದಲ್ಲಿ ಎಲ್ಲರೂ ಇದ್ರು ಕೂಡ ಇವು ಕಂಟ್ರೋಲ್ ಮಾಡೋದು ಯಾರು? ಇವು ಎಲ್ಲ ಆಫೀಸ್ದಲ್ಲಿ ಕ್ಲರ್ಕಿನ ಅಟೆಂಡರು ಎಲ್ಲರೂ ಇರ್ತಾರೆ, ಗೊತ್ತಾಯ್ತಾ? ಆದರೆ ಉಳಿದ್ರಲ್ಲಿ ಏನಾಗ್ತಾರೆ, ಆಫೀಸರ್ ಎಲ್ಲರನ್ನ ಕಂಟ್ರೋಲ್ ಮಾಡ್ಕೊಂಡು ಹೇಗಿರ್ತಾನೋ, ತತ್ವಾಭಿಮಾನಿಗಳು ಇದ್ದರೂ ಕೂಡ ವಾಯುದೇವರ ದೇಹದಲ್ಲಿ ಹೇಗಿರ್ತಾರೆ, ಅವರು ಆಶ್ರಯ ಪಡ್ಕೊಂಡಿರ್ತಾರೆ ಹೊರತು ಆಶ್ರಯ ಕೊಟ್ಟಿರೋದೇ. ನಮ್ಮ ದೇಹದಲ್ಲಿ ಹೇಗಿದ್ದಾರೆ ಅವರೀಗ? ಆಶ್ರಯ ಕೊಟ್ಟರು, ಕೆಳಗಿನವರ ದೇಹದೊಳಗೆ ಆಶ್ರಯ ಕೊಟ್ಕೊಂಡಿರ್ತಾರೆ, ಮೇಲಿನವರ ದೇಹದಲ್ಲಿ ಆಶ್ರಯ ಪಡ್ಕೊಂಡಿರ್ತಾರೆ, ಅಷ್ಟೇ. ಇರೋದು ಎಲ್ಲ ಕಡೆ ಕಾಮನ್. ಆದರೆ ವರ್ಕ್ ಮಾಡೋದಲ್ಲಿ ಪರಮಾತ್ಮನೇ ಎಲ್ಲ ರೂಪದಲ್ಲಿದ್ದು ಅವರು ವಾಯುದೇವರನ್ನ ತತ್ವಾಭಿಮಾನಿ ದೇವತೆಯಾಗಿರ್ತಾರೆ, ಅಲ್ಲಿ ನಿಯಾಮಕನಾಗಿರ್ತಾರೆ. ಅದೇ ಇಲ್ಲ ಇಲ್ಲ ಇಲ್ಲ, ಅವು ಕ್ವಾಲಿಟಿ ಸ್ವಲ್ಪ ಇದಾಗುತ್ತೆ. ಅವು ಏನಾಗುತ್ತೆ, ಇವರಿಗೆ ಪಂಚಭೌತಿಕತೆ ಸ್ವಲ್ಪ ಸೇರುತ್ತವೆ, ಆದ್ದರಿಂದ ಮೂಲ ರೂಪಕ್ಕೆ ವ್ಯತ್ಯಾಸ ಇದೆ. ಈ ಭೀಮದೇವ ಭೀಮ ರೂಪನ ಬಿಟ್ಬಿಡ್ತಾರೆ ವಾಯುದೇವರು, ಭೀಮ ರೂಪ ಬಿಟ್ಟುಬಿಟ್ಟು ಮೂಲ ರೂಪದಲ್ಲಿ ಸೇರ್ತಾರೆ, ಸ್ವಲ್ಪ ಪ್ರಾಕೃತ ಅಂಶ ಸೇರ್ಕೊಳ್ಳುವಂಥದ್ದು. ಹಾಂ, ಅದರಿಂದ ಏನು ಮಾಡ್ತಾರೆ ಅವರು, ಈ ಲೋಕದ ನಿಯಮ ಫಾಲೋ ಮಾಡಿಬಿಟ್ಟು ಬಿಡ್ಬೇಕಾದ್ರೆ ಬಿಟ್ಬಿಡ್ತಾರೆ. ಈಗಲೂ ಆಚಾರ್ಯರು ಕೂತಿದ್ದಾರೆ, 36,000 ವರ್ಷ ಆದಮೇಲೆ ಆ ದೇಹ ಬಿಟ್ಟು ಮೂಲ ರೂಪ ಸೇರ್ಕೊಂಡ್ಬಿಡ್ತಾರೆ. ಇದು ಅದು ಡಿಫರೆಂಟ್ ವ್ಯತ್ಯಾಸ ಬಂತು. ಅದೇ ರೂಪ ವಾಯುದೇವರಾದರೂ ಕೂಡ ಅವತಾರ ಮಾಡಿದಾಗ ಏನು ಮಾಡ್ತಾರೆ ಅವರಿಗೆ, ಅದಕ್ಕೇನೆ ಬೇರೆ ದೇವತೆಗಳು ಏನಾಗುತ್ತೆ, ಅದು ಅವತಾರ ಮಾಡಿದಾಗ ಮೂಲ ಶಕ್ತಿ ಎಲ್ಲ ಡೌನ್ ಆಗಿಬಿಡುತ್ತೆ. ಮೂಲ ಶಕ್ತಿ ಯಾವುದು ಉಳಿಯೋದಿಲ್ಲ, ಪ್ರಪೋರ್ಷನ್ ಇಟ್ಟೆ ಕಟ್ಟಾಗ್ಬಿಡುತ್ತೆ. ವಾಯುದೇವರಿಗೆ ಮೂಲ ರೂಪ ಯಾವಾಗಲೂ ಜಾಗೃತವಾಗಿರೋದ್ರಿಂದ ಯಾವಾಗ ಬೇಕಾದ್ರೂ ತೊಗೊಳ್ಬೋದು, ಅವರಿಗೆ ಆ ರೀತಿ ತೊಗೊಳಕ್ ಬರೋದಿಲ್ಲ, ಮತ್ತೆ ತೊಗೊಳ್ಬಾರದು ಕೂಡ ಆ ರೀತಿ ಮಾಡ್ತಾರೆ. ನಾವೇ ಬೇರೆಯವರಿಗೆ ಹೋಗ್ತಷ್ಟು ಏನಾಗುತ್ತೆ, ನಮ್ಮ ಕೆಪಾಸಿಟಿ ಕಡಿಮೆ, ಮನೆ ಬಿಟ್ಟರೆ ಕಡಿಮೆ, ಮನೆ ಬಿಟ್ಟು ಅಷ್ಟೇ ಕಡಿಮೆ ಆಗ್ಬಿಡುತ್ತೆ. ಮನೆಯಲ್ಲಿರೋ ಸೌಕರ್ಯಗಳಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಬೇರೆಯವರಿಗೆ ಹೋದ್ರೆ ಇನ್ನೂ ಕಡಿಮೆ ಆಗ್ಬಿಡುತ್ತೆ. ಕೆಲವರಿಗೆ ಹೋದ್ರೆ ಉಚ್ಚಾಬಡ್ಡಿ ಜಾಸ್ತಿ, ಕಾಯಿ ಹೆಚ್ಚಾಗುತ್ತೆ, ಅಫೆಕ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೇನೆ ವಾಯುದೇವರಿಗೆ ಆಗಿಲ್ಲ, ಯಾವಾಗಲೂ ಜೊತೆಗಳ ಸಾಮರ್ಥ್ಯ ಇದೆ, ತೋರಿಸಿದ ನೆಸ್ಸಿಟಿ ಬರೋದಿಲ್ಲ ಅಷ್ಟೇ ಅವರಿಗೆ. ಅವೆಲ್ಲ ಬೇರೆಯವರಿಗೆ ವೈದ್ಯ ಪದಾರ್ಥ ಉಪಯೋಗಿಸ್ಬೇಕಂತ ನಿಯಮ ಇಲ್ಲ. ಕೆಲವು ಸರ್ತಿ ನಮಗೆ ಸಾಲದ್ ಬರುತ್ತೆ, ಕೆಲವು ಸರ್ತಿ ಸರ್ಪ್ಲಸ್ ಆಗುತ್ತೆ. ವಾಯುದೇವರು ಎಲ್ಲ ಬರೋದು ಏನು ಮಾಡೋದು, ಸರ್ಪ್ಲಸ್ ಇದ್ದ ಲೆಕ್ಕ. ಸಾಮರ್ಥ್ಯಾಂಶಾಂಶಮೇ ಮಾತ್ರ ಪ್ರಾದುಶ್ಚಕ್ರೇ ಜಗದ್ಗುರು, ವಾಯುದೇವರು ಅವತಾರ ಮಾಡಿದರು. ಅವರ ಶಕ್ತಿ ಯಥಾ ಪ್ರಕಾರ ಗುರು ಪ್ರಕಾರ ನಿಯಮ ಪ್ರಕಾರ ಏನಾಗಬೇಕಿತ್ತು, ಪ್ರಾಕೃತ ಸ್ವಲ್ಪ ಕಡಿಮೆ ಆಗಬೇಕಿತ್ತು. ಅದು ವಾಯುದೇವರು ಎಷ್ಟು ಜಾಸ್ತಿ ಇದೆ ಅಂದರೆ, ಅವರು ಅದೇ ದೇಹದೊಳಗೆ ಎಷ್ಟು ಮಿನಿಮಮ್ ಉಪಯೋಗಿಸಿದ್ರು, ಅದು ರಾವಣಾದಿಗಳು ಹೊಡಿತಾರೆ, ಹೇಳ್ತಾರೆ ನಾನು ಹಾಕಿ ಮೆಲ್ಲಗೆ ಹೊಡೆದಿದ್ದೇನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಮೆಲ್ಲಗೆ ಹೊಡೆದಿರೋ, ಜಾಸ್ತಿ ಹೊಡೋದಿಲ್ಲ, ಈಗ ಶಕ್ತಿ ಉಪಯೋಗಿಸ್ತಾ ಇದೆ. ನಾವು ಈ ಸೊಳ್ಳೆ ಹಿಡಿಬೇಕಾದ್ರೆ ಎಷ್ಟು ಶಕ್ತಿ ಉಪಯೋಗಿಸ್ತೇವೆ, ಒಂದು ಹಪ್ಪಳ ತಿನ್ಬೇಕಾದ್ರೆ ಶಕ್ತಿ, ಜೋರ ಕಡಿದ್ರೆ ಹಪ್ಪ ಎಲ್ಲ ಆಗುತ್ತೆ, ಪಲ್ಲೆ ಕಡ್ಕೊಂಡ್ಬಿಡ್ತಾರೆ ಮೆಲ್ಲಗೆ. ಆ ಶಕ್ತಿ ನೋಡಿಕೊಂಡು ಉಪಯೋಗಿಸೋ ಹಾಗೆ ವಾಯುದೇವರು ಫುಲ್ ಶಕ್ತಿ ಉಪಯೋಗಿಸೋ ಪ್ರಸಂಗ ಬರೋದೇ ಇಲ್ಲ. ಉಳಿದ ದೇವತೆಗಳಿಗೆ ಏನಾಗುತ್ತೆ, ಫುಲ್ ಶಕ್ತಿ ಉಪಯೋಗಿಸಿದ್ರೂ ಆಗೋದಿಲ್ಲ, ಹಾಗಾಗಿಬಿಡುತ್ತೆ. ಫುಲ್ ಶಕ್ತಿ ತಗೊಳ್ಳೋದು ಅಪರಾಧ, ತಗೊಳ್ಬಾರದು. ತಗೊಂಡ್ರೂ ಕೂಡ ಏನಾಗೋದಿಲ್ಲ ಅವರಿಗೆ, ಎಲ್ಲ ಇಂದ್ರದೇವರು ಅರ್ಜುನ ಇದ್ದಾನೆ ಈಗ, ಇಂದ್ರದೇವರು ಮೂಲ ರೂಪ, ಅರ್ಜುನ ರೂಪ ಶಕ್ತಿ ಕಡಿಮೆ ಆಗಿದೆ. ಅದು ಇಂದ್ರ ರೂಪದ ಶಕ್ತಿ ತಗೊಂಡ್ರೂ ಕೂಡ ದುರ್ಯೋಧನೆ ಗೆಲ್ಲಕ್ಕಾಗೋದಿಲ್ಲ ಅವರಿಗೆ. ಈ ಅರ್ಜುನ ರೂಪದಿಂದ ಬಿಟ್ಟುಬಿಡಿ, ಇಂದ್ರ ರೂಪದಿಂದ ಬಂದರೆ ಗೆಲ್ಲಕ್ಕಾಗೋದಿಲ್ಲ. ವಾಯುದೇವರಿಗೆ ವಾಯುರೂಪ ಭೀಮ ರೂಪ ತಗೊಂಡ್ರೂ ಕೂಡ ಒಂದೇಟಿಗೆ ಹೋಗ್ಬಿಡ್ತಾರೆ ದುರ್ಯೋಧನ. ಇದು ವಾಯುದೇವರ ಕ್ವಾಲಿಟಿ, ಅದು ಅರ್ಥ ಮಾಡಿಕೊಂಡ್ರೆ ದೇವತೆಗಳ ದೇಹಕ್ಕೆ ಆಗುವ ಪರಿಣಾಮಕ್ಕೂ ನಮಗೂ ಬಹಳ ವ್ಯತ್ಯಾಸ ಇದೆ. ಸೊ ವಾಯುದೇವರು ಈ ರೂಪಕ್ಕೆ ಏನಾಗಿದೆ ಅಂದರೆ, ಸ್ವಲ್ಪ ಭೌತಿಕ ಟಚ್ ಬರುತ್ತೆ, ಇಲ್ಲ ಅಂತಲ್ಲ, ಬಟ್ ಅದೇನು ಮಾಡುತ್ತೆ, ಎಫೆಕ್ಟ್ ಮಾಡೋದಿಲ್ಲ ಅವರಿಗೆ. ಆ ದೇಹನೇ ಎಫೆಕ್ಟ್ ಮಾಡೋದಿಲ್ಲ ಅಂತ ದಗ್ಧಪಟ್ಟಾಯಮಾನ ಅಂದಮೇಲೆ ಇವೆಲ್ಲ ಏನಾಗುತ್ತೆ, ತೋರಿಕೆಗೆ ಅಷ್ಟೇ ಅದು ಸ್ಮರಣೆ ಮಾಡಿ ಬಲರಾಮ ದೇವರು ಮಾಡಿಕೊಂಡ್ರು. ಪಲಂಬಾಸರ ಭಾಗಕ್ಕೆ. ಆದರೂ ಕೂಡ ಏನಾಯ್ತದೋ, ಇಸ್ಕೆಪಾಲಕ್ಕೆ ಆಯ್ತವ್ರು ಕೊಲ್ಲಕ್ಕೆ ಶಕ್ತಿ ಬರಲಿಲ್ಲ, ಅದರಿಂದ ರಾವಣನ ಕೊಲ್ಲೋ ಶಕ್ತಿ ಅವರಿಗೆ ಬರಲಿಲ್ಲ. ಬರೀ ಭಾರ ಮಾಡೋಕ್ಕಾಯ್ತು ಅಷ್ಟೇ ಹೊರತು ಕೊಲ್ಲೋ ಶಕ್ತಿ ಹನುಮಂತ ಪಟ್ಟ ಅಂತ ಹೊಡೆದ್ರೆ ಮೂಲ ರೂಪದಿಂದ ಲಕ್ಷ್ಮಣ ಏನು ಮಾಡೋಕ್ಕಾಗಲಿಲ್ಲ. ಅವತಾರ ಒಂದು ಪೆಟ್ಟಿ ಹನುಮಂತ ದೇವರ ಕೆಲಸ ಮಾಡಿದ. ಸೊ ಎಷ್ಟು ಸಾಮರ್ಥ್ಯ ಇದೆ ಅನ್ನೋದಕ್ಕೆ ಸಾಕ್ಷಿ ಏನು? ಹೌದು ತಗೊಬೋದಿಲ್ಲ ಇರೋದು ಹೇಳಿದ ಹಾಗೆ. ಅವರು ಮಿನಿಮಮ್ ಸ್ಟ್ರೆಂತ್ಗೆ ಇವರು ಮ್ಯಾಕ್ಸಿಮಮ್ ಸ್ಟ್ರೆಂತ್ ಉಪಯೋಗಿಸಿ ಏನಾಗಲಿ, ಗೊತ್ತಾಯ್ತಾ? ಈ ಕಬ್ಬಿಣ ಕಬ್ಬಿಣ ಇದೆ, ಈಗ ಕಬ್ಬಿಣ ಏನು ಶಕ್ತಿ ತಗೋಬೇಕಾಗಿಲ್ಲ. ಏನು ಮಾಡಿದ್ರು ಏನು ಮಾಡೋಕ್ಕಾಗಲ್ಲ, ಅದನ್ನು ಕೈಯಿಂದ ಏನು ಮಾಡೋಕ್ಕಾಗೋದಿಲ್ಲ. ಕಾಯಿಸಿ ಹೊಡಿಬೇಕಷ್ಟೇ, ಬರೀ ಹೊಡೆದ್ರೂ ಏನಾಗಲ್ಲ, ಕಾಯಿಸಿ ಹೊಡಿಬೇಕಾಗಿಲ್ಲ. ವಾಯುದೇವರಿಗೆ ಏನಿಲ್ಲ, ಅವ್ರಿಗೆ ಅಷ್ಟು ಕಟ್ಟಿರ್ತಾ ಇದ್ರು. ಇವರಿಗೆ ಏನು ಪ್ರಿಪೇರ್ ಮಾಡಿಕೊಂಡು ಹೊಡಿಲಕ್ಕಾಗಲಿಲ್ಲ ಅವ್ರು. ಏನ ಹೌದು ಸಾಂಶ್ಯರು, ಅವರು ಸಾಂಶ್ಯರ ಆದ್ದರಿಂದಾಗಿ ಆ ರೂಪದಲ್ಲೂ ಇರ್ತಾರೆ, ಈ ರೂಪದಲ್ಲೂ ಇರ್ತಾರೆ. ಬ್ರಹ್ಮ ಆ ರೂಪದಲ್ಲೂ ಇರ್ತಾರೆ, ಈ ರೂಪದಲ್ಲೂ ಇರ್ತಾರೆ. ಆ ರೂಪ ಶಕ್ತಿ ಜಾಸ್ತಿ, ಈ ರೂಪ ಶಕ್ತಿ ಕಡಿಮೆ ಇರೋದು, ಗೊತ್ತಾಯ್ತಾ? ಅದೇ ದೇವತೆಗಳೇ ಕೃತಜ್ಞದಲ್ಲಿ ಹುಟ್ಟುತ್ತಾರೆ. ಅವ್ರ ಶಕ್ತಿ ಕಡಿಮೆ ಆಗುತ್ತೆ, ಕಲಿಯುಗದಲ್ಲಿ ಕಡಿಮೆ ಆಗುತ್ತೆ, ಆದರೆ ಕಲಿಯುಗದಲ್ಲಿ ಭಾರಿ ಕಡಿಮೆ ಆಗುತ್ತೆ. ಉದಾಹರಣೆ, ನಮ್ಮಲ್ಲೇನೆ ಹಗಲಿರೋ ಸ್ಟ್ರೆಂತ್ ಸಾಯಂಕಾಲ ರಾತ್ರಿ ಇರೋದಿಲ್ಲ. ರಾತ್ರಿಯಲ್ಲೂ ಕೂಡ ದೀಪ ಇದ್ದಾಗಿರೋಷ್ಟು ದೀಪ ಇಲ್ಲದ ಹೋದಾಗಿರೋದಿಲ್ಲ. ಅದು ಕಲಿಯುಗದಲ್ಲಿ ಶಕ್ತಿ ಬಹಳ ಕಡಿಮೆ. ಅದಕ್ಕೇನೆ ಬೇರೆ ದೇವತೆಗಳನ್ನ ಕಳಿಸ್ಬಿಟ್ಟು ಏನಾಗ್ತಾ ಇತ್ತು, ಈ ಕಲಿ ಬಾಧಕ್ಕೆ ಒಳಗಾಗಿ ಬಿಡ್ತಾ ಇದ್ರು. ಅದಕ್ಕೇನೆ ವಾಯುದೇವರನ್ನು ಕಳಿಸಿದ್ರು, ಯಾಕೆ ಅವ್ರ ಅಫೆಕ್ಟ್ ಏನು ಮಾಡೋದಿಲ್ಲ. ಸರ್ವಜ್ಞ ಮನ್ಯ ಮನವೇಚ್ಛ ಸ ಕಾರ್ಯ ವೀರ್ಯಂ, ಯಾವ ದೈತ್ಯರು ಏನು ಮಾಡಕ್ ಬರೋದಿಲ್ಲ ಅವ್ರಿಗೆ, ಕಾಲದ ಅಫೆಕ್ಟ್ ಇಲ್ಲ ಅವ್ರ ಮೇಲೆ. ಅದು ಹೋಗಿಲ್ಲ, ಕೇಳಿಸೋದೇ ಇಲ್ಲ. ಯಾವ್ದ ಒಂದು ಒಂದು ನಿಮಿಷ ಹೋಗಿಲ್ಲ, ಕೇಳಿಸಲ್ಲ. ಹಾ, ಏನ? ಹೌದು ಕಶ್ಯಪರದ. ಹೌದು ಅವತಾರ, ಒಂದು ರೀತಿ ಅವತಾರ. ಹೌದು, ಭೂಲೋಕದಲ್ಲೇ ಆಗಿದ್ದದು, ಆದರೆ ಈ ಕಾಂಟ್ಯಾಕ್ಟ್ ಇದಿಲ್ಲ. ಈ ಭೂಲೋಕದಲ್ಲೇನೆ ಭಾಗವತಲ್ಲಿ ಹೇಳ್ತಾರೆ, ವನಂತು ಸಾತ್ವಿಕೋ ವಾಸ. ಭೂಲೋಕದಲ್ಲೇ ತಾರತಮ್ಯ ಇದೆ, ವನದಲ್ಲಿ ಇರೋ ಸಾತ್ವಿಕ, ಗ್ರಾಮದಲ್ಲಿರೋದು ರಾಜಸ, ಈ ಕ್ಲಬ್ಬಲ್ಲಿರೋದು ತಾಮಸ. ಆದರೆ ಹೇಳ್ತಾರೆ ದ್ಯೂತ, ದ್ಯೂತ ಅಂತಾನೆ ಕರೀತಾರೆ, ಕ್ಲಬ್ಬಲ್ಲಿ ದ್ಯೂತ ಅಂತಾನೆ, ದ್ಯೂತ ಎಲ್ಲ ತಾಮಸ. ಅದೇ ಇದರಲ್ಲೂ ಕೂಡ ಪಾಂಡವರು ಹುಟ್ಟಿದ್ದಲ್ಲಿ ಬದಿರೆಯಲ್ಲಿ, ದುರ್ಯೋಧನ ಹುಟ್ಟಿದ್ದಲ್ಲಿ ಹಸ್ತಿನಾಪುರದ, ಅಲ್ಲಿಂದ ಡಿಫ್ರೆನ್ಸ್ ಶುರುವಾಯಿತು. ಅವತಾರದಲ್ಲೂ ಕೂಡ ವ್ಯತ್ಯಾಸ ಆಗುತ್ತೆ ಅವರು. ಇದು ಯೋಚನೆ ಮಾಡ್ತಾ ಹೊರಟ್ರೆ ಭೂಲೋಕದಲ್ಲೂ ತಾರತಮ್ಯ ಇದೆ. ಅವರು ಕಶ್ಯಪರ ಆದರೂ ಕೂಡ, ಅವ್ರ ಕಶ್ಯಪಾದಿಗಳು ಕೂಡ ಭೂಲೋಕ ಟಚ್ ಬಂದರೂ ಕೂಡ ಇನ್ನೂ ಇಂಥೆಲ್ಲ ವಿಕಾರ ಹೊಂದಿರಲಿಲ್ಲ ಆಗ. ಆದ್ದರಿಂದ ಕ್ವಾಲಿಟಿ ಜಾಸ್ತಿ ಆಯ್ತು. ಮತ್ತೆ ಕೃತಿಯುಗದ ಭೂಲೋಕದಲ್ಲೇ ಕೃತಿಯುಗದ ಕ್ವಾಲಿಟಿಯಲ್ಲಿ ಕಲಿಯುಗದ ಕ್ವಾಲಿಟಿ, ಲಕ್ಷ ವರ್ಷದ ಕ್ವಾಲಿಟಿ ಆಗಿರಲಿ, 100 ವರ್ಷದ ಗ್ಯಾರಂಟಿ ಈ ಕ್ವಾಲಿಟಿಯಲ್ಲಿ, ಅದೇ ಭೂಲೋಕದೊಳಗೆ, ಅದೇ ಇದರೊಳಗೇನೆ ಕಾಲಕ್ಕೆ ತಕ್ಕಂತೆ ಡೌನ್ ಆಗ್ತಾ ಹೋಗುತ್ತೆ. ಅದೆಲ್ಲ ಭಾರಿ ಮುಖ್ಯ ವಿಷಯಗಳು ತಿಳ್ಕೊತಾ ಹೋದರೆ ದೇವತೆಗಳೆಲ್ಲ ಯಾತಕ್ಕೆ ಸಾಧನೆಗೆ ಒಳ್ಳೆ ಜಾಗ ಹುಡುಕ್ತಾರೆ ಎಂಬುದಕ್ಕೆ ಕಾರಣ. ಇವತ್ತು ನಮ್ಮಲ್ಲೇ ಓದಕ್ಕೆ ಅನುಕೂಲ ಇದ್ದಲ್ಲಿ ಓದೋದು ಹೇಗಿರುತ್ತೆ, ಈ ಗಲಾಟೆಗಳು ಓದೋದು ಹೇಗಿರುತ್ತೆ, ಆ ಟೈಮ್ ಕಾಮ್ ಆಗಿದ್ದಾಗ ಓದೋದಕ್ಕೂ ಇದರ ಎಷ್ಟು ಡಿಸ್ಟರ್ಬೆನ್ಸ್ ಬರುತ್ತೆ. ಸೊ ಕಲಿಯುಗದ ಡಿಸ್ಟರ್ಬೆನ್ಸ್ ಭಾರಿ ಜಾಸ್ತಿ. ಏತೇನ ಅನಿತ್ಯ ಅಪಿ ಶಿತಿ ಶಬ್ದೇನ, ಅದೆಲ್ಲ ಆಯ್ತಲ್ಲ, ಅಲ್ಲಿಗಿರಲಿ. ಇವತ್ತು ತುಂಬ ಹೊತ್ತಾಗಿದೆ, ಭಾಗವತನ ನಾಳೆ ಕಂಟಿನ್ಯೂ ಮಾಡಿ. ಏನೋ ಏನಿದೆ 71 ಏನ ಏನು ಸಯೇಷ ಮೃತ್ಯುಶ್ಚೈವ ಅಮೃತ. ಅಲ್ಲ ಅಲ್ಲ ಅಲ್ಲ, ನೀವು ಅರ್ಥ ಆಗಲಿ. ಉಪನಿಷತ್ತಿನ ವಾಕ್ಯ ಏನಿದೆ ಅಂದರೆ, ಶುರುವಾಗಿದ್ದೇನಪ್ಪ ಉಪನಿಷತ್ತು, ಸಯೇಷ ಮೃತ್ಯು ಅಂತ ಶುರುವಾಯಿತು. ಅದು ಇವನೇನು ಅರ್ಥ ಮಾಡ್ತಾರೆ ಬೇರೆಯವರು ಅಂದರೆ, ಇದು ಜೀವನಿ ರೆಫರೆನ್ಸ್ ಅಂತ ಅರ್ಥ ಮಾಡ್ತಾರೆ. ಜೀವನಿ ರೆಫರೆನ್ಸ್ ಈ ವಾಕ್ಯ ಮಾಡ್ತಾ ಇದೆ, ಸಯೇಷ ಮೃತ್ಯುಶ್ಚೈವ ಅಮೃತಂಚ ಇತ್ಯತ್ರ ಇವ ಉಪಾಸಕ. ಉಪಾಸಕರಿಗೆ ಅಪ್ಲೈ ಆಗುತ್ತೆ ಇದು. ಹೌದು, ಮೃತ್ಯು ಅಂದರೆ ದೇಹತಃ, ಅಮೃತ್ಯು ಅಂದರೆ ಸ್ವರೂಪತಃ ಅಂತ ಅರ್ಥ ಮಾಡಕ್ಕೆ ಹೋಗ್ತಾರೆ. ರೆಫರೆನ್ಸ್ ಉಪಾಸಕರಿಗೆ ಅಲ್ಲೇ ಅಲ್ಲ, ಇದು ಯಾರು ಹೇಳ್ತಿರೋದು, ದೇವರು ಹೇಳ್ತಿರೋದು, ಅದನ್ನು ಖಂಡನೆ ಮಾಡ್ತಾರೆ ಅಷ್ಟೇ. ಇದಲ್ಲ ಆ ವಿಷಯ ಸರಿ, ಬಟ್ ಇದಕ್ಕೆ ಅಪ್ಲೈ ಆಗೋದಿಲ್ಲ ಅಂತ ಹೇಳ್ತಿರೋದು, ಗೊತ್ತಾಯ್ತಾ? ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಬುಧ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ.